ಗುರುಭ್ಯೋ ನಮಃ. ಹರಿಃ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿರಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾರಿಣ ಇಷ್ಟದಾನ್ ಕಷ್ಟಹರ್ತೃನ್ನ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾಜಿರಾಜಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಭದೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಪ್ರಸಾದ ಲಾಭ ಪ್ರಕರಣ, ಅದರಲ್ಲೂ ಮಧು ವಿದ್ಯಾ ಉಪಾಸನೆ, ಪೂರ್ವ ದಿಕ್ಕಿನ ಇನ್ನಿನ್ನೇ ಹೇಳಿದ್ದು ಇನ್ನೊಮ್ಮೆ ನೋಡುವುದಾದರೆ, ಯಾಕೆ ಅಂದರೆ ಕೇಳುವ ಕಾಲಕ್ಕೆ ಅರ್ಧ ಹಾರಿ ಹೋಗುತ್ತೆ, ಮನೆಗೆ ಹೋಗುವಾಗ ಅರ್ಧ ಹಾರುತ್ತೆ, ಹಿಡಿದರೆ ಅದರಲ್ಲಿ ಅರ್ಧ ಉಳಿಯುತ್ತೆ, ಇಲ್ಲದಿದ್ದರೆ ಎಲ್ಲ ಆಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಪುರಾಣಕ್ಕೆ ಬರುವುದು ಯಾಕೆ ಅಂದರೆ ಫ್ರೆಶ್ ಆಗಲಿಕ್ಕೆ. ಅಂದರೆ ಇಲ್ಲಿ ಕೇಳಿದ್ದು ಇಲ್ಲೇ ಫ್ರೆಶ್ ಆಗಿ ಬಿಟ್ಟು ಹೋದರೆ ಆ ಮೈಂಡ್ ಫ್ರೆಶ್ ಆಗಿ ಬಿಡುತ್ತೆ, ಹಾಗಾಗಬಾರ್ದಂತೆ. ಫ್ರೆಶ್ ಆಗುವುದು ಅಂದರೆ ಏನು ಅಂದರೆ, ಬೇಡದ್ದನ್ನು ತಲೆಗೆ ತುಂಬಿಸಿಕೊಂಡಿದ್ವು, ಆ ಬೇಡದ್ದನ್ನು ಬೇಕಾದ್ದರಿಂದ ತೆಗೆದು ಇದು ಮಾತ್ರ ತುಂಬಿಸಿಕೊಳ್ಳುವುದೇ ಈ ಕಾರ್ಯಕ್ರಮ. ಸರಿ, ಹಾಗಾದರೆ ನಿನ್ನೆ ಎಲ್ಲ ನೋಡಿದ್ದು ಒಂದು ಸಾರ ಸಗಟಾಗಿ ಚೂರು ನೋಡಿದರೆ, ಹೊರಗೆ ಜೇನಿನ ಗೂಡಿನಲ್ಲಿ ಯಾವ ಯಾವ ಲಕ್ಷಣಗಳಿವೆಯೋ ಅವೆಲ್ಲವೂ ಕೂಡ ಸೂರ್ಯಾಂತರ್ಗತ ಭಗವದ್ರೂಪದ ಮಧು ವಿದ್ಯಾ ಉಪಾಸನೆಯಲ್ಲಿ ಹಾಗೇ ಬಂದಿದೆ. ಜೇನಿನ ಗೂಡು ಕಟ್ಟಲಿಕ್ಕೆ ಬೇಕಾದ್ದು ತಿರಸ್ಚೀನ ವಂಶ, ಅಂದರೆ ಬಾಗಿದ ಬಿದುರಿನ ಕೊಂಬೆ. ಆ ಬಾಗಿದ ಬಿದುರಿನ ಕೊಂಬೆ ಯಾರು ಇಲ್ಲಿ ಅಂದರೆ ಲಕ್ಷ್ಮೀದೇವಿ. ಜುನಾಮ್ನಿ ದ್ಯುಸ್ಥಿತ, ಆಕಾಶದಲ್ಲಿದ್ದು ಆಕಾಶ ಅಂತ ನಾಮಕಳಾದ ಲಕ್ಷ್ಮೀದೇವಿಯೇ ಇಲ್ಲಿ ತಿರೋವಂಶ ಅಂತ ಕರೆಸಿಕೊಂಡ್ಳು. ತಿರೋವಂಶ ಅಂತ ಯಾಕೆ ಕರೆಸಿಕೊಂಡ್ಳು ಅಂದರೆ, ತಿರ್ಯಕ್ ಸ್ಥಿತ್ವ, ತಾನು ಬಾಗಿ ಇದ್ದು ಅಂದರೆ ಆಕಾಶದಲ್ಲಿದ್ದು ತಾನು ಬಾಗಿದ್ದರಿಂದ ಆಕಾಶ ಬಾಗಿದೆ, ಆಕಾಶದಲ್ಲಿದ್ದು ತಾನು ಬಾಗಿ ಇದ್ದು ವಶೇ ಕರೋತಿ ಹರಿಂ, ದೇವರ ವಿಶೇಷವಾಗಿ ನಮ್ಮ ಹೃದಯದಲ್ಲಿ ದೇವರು ನಿಲ್ಲುವಂತೆ ಮಾಡುವವಳು. ಆದ್ದರಿಂದ ಲಕ್ಷ್ಮೀ ದೇವಿಗೆ ತಿರೋವಂಶ ಅಂತ ಕರೆದರು. ಕೊಂಬೆಗೆ ಕಟ್ಟಿದ ಜೇನು ಗೂಡಿನಲ್ಲಿ ಅಪೂಪ ಬಿಳಿ ಪ್ರಾಂತ ಏನಿದೆ ಅದು ವಾಯುದೇವರು, ದೇವರನ್ನ ಅಪೂಪ ವಾಯುದೇವರನ್ನ ಕರೆದರು. ಅಂತರಿಕ್ಷದಲ್ಲಿ ನಿಂತ ವಾಯುದೇವರೇ ಇಲ್ಲಿ ಅಪೂಪ ಅಂತ ಕರೆಸಿಕೊಂಡ್ರು. ವಾಯುದೇವರಿಗೆ ಅಂತರಿಕ್ಷ ಅಂತಲೂ ಹೆಸರು, ಅಪೂಪ ಅಂತಲೂ ಹೆಸರು. ಅಂತರಿಕ್ಷ ಅಂದರೆ ಹೆಸರು ಯಾಕೆ ಬಂತು ವಾಯುದೇವರಿಗೆ ಅಂದರೆ, ಅಂತಃ ಒಳಗೆ, ಹರಿ ಈಕ್ಷಣ ಹೇತುನ, ಒಳಮುಖವಾಗಿ ದೇವರನ್ನ ನೋಡುವವರು ತಮ್ಮ ಪಾದ ಹಿಡದವರಿಗೆ ಒಳಮುಖವಾಗಿ ದೇವರನ್ನ ನೋಡುವ ಭಾಗ್ಯ ಕೊಡುವವರು ವಾಯುದೇವರು. ಆದ್ದರಿಂದ ವಾಯುದೇವರಿಗೆ ಅಂತರಿಕ್ಷ ಅಂತ ಹೆಸರು. ಅದಕ್ಕೆ ವಾಯುದೇವರನ್ನ ಯಾರು ಅಂತರಿಕ್ಷ ಅಂತರಿಕ್ಷ ಅಂತ ಚಿಂತನೆ ಮಾಡುತ್ತಾರೆ ಅವರಿಗೆ ಒಳನೋಟ ಬೆಳೆಯುತ್ತೆ. ಅಂಥ ವಾಯುದೇವರೇ ಇಲ್ಲಿ ಅಪೂಪ ಅಂತಿದ್ದಾರೆ. ಅಪೂಪ ಅಂದ್ರೆ ಆಪ್ಯತೆ ಯಸ್ಮಿನ್ ಭಗವಾನ್, ಯಾರ ಒಳಗೆ ದೇವರು ಸಿಗತಾರೋ ಅವರು ಅಪೂಪ. ಅದು ವಾಯುದೇವರು. ವಾಯುದೇವರು ಅಪೂಪ ಸ್ಥಾನದಲ್ಲಿ ಬಂದರು. ಜೇನಿನ ಗೂಡಿಗೆ ಐದು ದಿಕ್ಕಿನಲ್ಲಿ ಐದು ತೂತುಗಳಿವೆ, ಛಿದ್ರಗಳಿವೆ. ಹಾಗೆ ಸೂರ್ಯ ಮಂಡಲಕ್ಕೆ ಐದು ದಿಕ್ಕಿನಲ್ಲಿ ರಶ್ಮಿಯ ಪುಂಜಗಳಿವೆ. ಆ ಐದು ತೂತುಗಳಲ್ಲಿ ಜೇನು ತುಂಬಿದಂತೆ ಸೂರ್ಯ ಮಂಡಲದ ಐದು ದಿಕ್ಕಿನ ಐದು ರಶ್ಮಿ ಪುಂಜಗಳಲ್ಲಿ ಮಧು ನಾಮಕನಾದ ಭಗವಂತ ನಿಂತಿದ್ದಾನೆ. ಈ ಭಗವಂತನಿಗೆ ಮಧು ಅಂತ ಯಾಕೆ ಹೆಸರು ಅಂದರೆ, ತರ್ಪಕತ್ವಾತ್ ದೇವಾನ, ದೇವತೆಗಳಿಗೆ ಚೆನ್ನಾಗಿ ತೃಪ್ತಿ ಕೊಡತಾನಾದ್ದರಿಂದ ಈತನಿಗೆ ಮಧು ಅಂತ ಕರೀತಾರೆ. ಆದ್ದರಿಂದ ರಶ್ಮಿಗಳಲ್ಲಿರುವ ದೇವರ ರೂಪ, ಜೇನಿನಂತಿರುವ ರೂಪ, ಆ ಮಧು ಎಂಬ ರೂಪ, ಅದಕ್ಕೆ ಇನ್ನೊಂದು ಹೆಸರು. ರಶ್ಮಿಗಳಲ್ಲಿರೋದರಿಂದ ಆತನಿಗೆ ರಶ್ಮಿ ಅಂತಲೂ ಹೆಸರು. ರತಿ ಶಂ ಮಾನ ರೂಪತ್ವಾತ್, ರತಿ ರೂಪ ಅಂದರೆ ಆನಂದ ರೂಪ ಹೌದು, ಮಾನ ರೂಪ ಅಂದರೆ ಜ್ಞಾನ ರೂಪಿಯೂ ಹೌದು, ಶಂ ಮಂಗಳಕರನೂ ಹೌದು. ಈ ರೀತಿಯಾಗಿ ಅಲ್ಲ, ರತಿ ಆನಂದ ಜ್ಞಾನ ರೂಪ ಅಂದರೆ ಆಯಿತು, ಮಂಗಳಕರವಾದ ರೂಪ ಅಂದರೆ ಅರ್ಥ ಏನು? ಆನಂದ ಜ್ಞಾನ ರೂಪವಲ್ಲದ ಮಂಗಳಕರವಾದ ರೂಪ ಅಂದ ಪ್ರತ್ಯೇಕ ಉಂಟೋ ದೇವರಿಗೆ? ಅಂದರೆ ಆನಂದ ಜ್ಞಾನಗಳನ್ನು, ದೇವರಲ್ಲಿ ಇರುವ ಆನಂದ ಜ್ಞಾನಗಳನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಮಂಗಳ ಕೊಡುವಂಥದ್ದು ಈ ರೂಪ. ಆದ್ದರಿಂದ ಮಂಗಳಕರವಾದ ರೂಪ. ಏನು ಮಂಗಳ? ಮಂಗಳ ಅಂದರೆ ಅಮಂಗಳವನ್ನು ಹೋಗಲಾಡಿಸುವುದೇ ಮಂಗಳ. ನಮ್ಮಲ್ಲಿರುವುದು ಮಂ ಅಂದರೆ ಪಾಪ, ಅದರನ್ನು ಗಮಯತಿ, ಚೆನ್ನಾಗಿ ಹೊಡೆದು ಹಾಕುತ್ತೆ. ಪಾಪ ಯಾವ ರೀತಿಯಲ್ಲಿ ನಮ್ಮಲ್ಲಿದೆ ಅಂದರೆ, ಪಾಪ ತೋರತಾ ಇದೆ, ಅಹಂಕಾರ ಮಮಕಾರ ರೂಪದಿಂದ ತೋರತಾ ಇದೆ. ಅಂತ ಅಹಂಕಾರ ಮಮಕಾರಾತ್ಮಕವಾದ ಪಾಪವನ್ನು ಕೊಚ್ಚಿ ಹಾಕುವುದು ದೇವರ ಜ್ಞಾನಾನಂದಾತ್ಮಕವಾದ ರೂಪ. ಆದ್ದರಿಂದ ಅಂಥ ಭಗವದ್ ರೂಪ ರಶ್ಮಿಗಳಲ್ಲಿ ನಿಂತಿದೆ. ತತ್ರ ಅಲ್ಲಿ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿರುವ ರಶ್ಮಿಗಳು, ಆ ಪೂರ್ವ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ ವಾಸುದೇವ ನಾಮಕ ಭಗವದ್ ರೂಪ ಮಧು ಅಂತ ಕರೆಸಿಕೊಂಡು ನಿಂತಿದೆ. ಇಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಆ ರಶ್ಮಿಗಳಲ್ಲಿರುವ ಭಗವಂತನನ್ನು ಉಪಾಸನೆ ಮಾಡುವ, ಅಂದರೆ ಮಕರಂದವನ್ನು ತರುವ ಜೇನು ಹುಳಗಳಂತೆ ವಸ್ವಾದಿ ವಸುಗಳೆಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಋಗ್ವೇದವೇ ಪುಷ್ಪ. ಪುಷ್ಪ ಶಬ್ದಕ್ಕರ್ಥ ಪೋಷಕತ್ವಾತ್ ಪುಷ್ಪಂ, ಭ್ರಮರಗಳನ್ನು ಪೋಷಣೆ ಮಾಡೋದರಿಂದ ಇದರನ್ನು ಪುಷ್ಪ ಅಂತ ಕರೆದರು. ಆ ರೀತಿಯಾಗಿ ಆ ಪುಷ್ಪ ಋಗ್ವೇದವೇ ಇಲ್ಲಿ ಪುಷ್ಪ. ಈ ಪುಷ್ಪದಲ್ಲಿರುವಂಥ ಶಬ್ದಗಳೆಂಬ ರೇಣುಗಳನ್ನು ಈ ವಸುವಾದಿ ಜೇನು ಹುಳಗಳು ಚೆನ್ನಾಗಿ ಕಡೆದು 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 ಒಳಗಿರುವ ಮಕರಂದ ತೆಗೆಯುತ್ತೆ. ಯಾವ ಮಕರಂದ? ಒಂದೊಂದು ಶಬ್ದ, ಒಂದು ವೇದ ಒಂದು ಶಬ್ದದಿಂದ ಒಂದರ್ಥ ಹೇಳಿತು ಅಂದರೆ ಆ ತಕ್ಕಂತ ದೇವರ ರೂಪ ಇರಲೇಬೇಕು. ವೇದ ಅಂದರೆ ಏನು ಅಂದರೆ ಜ್ಞಾನ. ಪದಾರ್ಥ ಇದ್ದರೆ ಜ್ಞಾನ ಇರಲೇಬೇಕು. ಪದಾರ್ಥ ಅಂತ ಒಂದಿದ್ದರೆ ನಮಗೆ ಅದರ ಜ್ಞಾನ ಬಂದೇ ಬರುತ್ತೆ, ಈಗಲ್ಲದ ನಾಳೆ ಬಂದೇ ಬರುತ್ತೆ. ಹಾಗಾದರೆ ಅದರ ಜ್ಞಾನ ಅಂತಿದ್ದೇ ಇರುತ್ತೆ. ಜ್ಞಾನ ಅಂತ ಒಂದು ಸತ್ಯವಾಗಿದ್ದರೆ ಅದರ ಪದಾರ್ಥ ಇರಲೇಬೇಕು. ಇದು ಇನ್ನೊಂದು ಮುಖ. ವೇದ ಜ್ಞಾನ ಸತ್ಯವಾಗಿ ನಿಂತಿದೆ. ಆ ವೇದ ಸತ್ಯವಾಗಿ ನಿಂತಾಗ, ಜ್ಞಾನ ಸತ್ಯವಾದಾಗ ಜ್ಞಾನಕ್ಕೆ ತಕ್ಕಂಥ ಪದಾರ್ಥ ಇರಲೇಬೇಕಲ್ಲ, ಅದು ದೇವರ ರೂಪ. ಆ ರೂಪ ಎಷ್ಟು ರೂಪದಲ್ಲಿದೆ, ಎಷ್ಟು ರೀತಿಯಾಗಿದೆ, ಒಂದೊಂದರಲ್ಲಿ ಏನೇನು ಗುಣ ಪ್ರಕಟ ಆಗ್ತಾ ಇದೆ, ಅದೆಲ್ಲವನ್ನು ಹೇರುತ್ತಾರೆ. ಅದಕ್ಕೆ ಹೇಳುತ್ತಾರೆ ಗೋಪಾಲದಾಸರು ಒಂದು ಮಾತಲ್ಲಿ, ಸ್ವಾಮಿ ನನಗೆ ಎಷ್ಟು ಆಯುಷ್ಯ ಇದೆ ಅಷ್ಟೋ ಆಯುಷ್ಯ ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇನ್ನೇನು ಬೇಡ, ನಿನ್ನ ಗುಣಗಳ ಚಿಂತನೆಯಲ್ಲಿಡಪ್ಪ ಅಂತಾರೆ. ಈ ದೇವತೆಗಳೆಲ್ಲ ಸೇರಿ ಋಗ್ವೇದದಲ್ಲಿರುವ ಒಂದೊಂದು ಶಬ್ದವನ್ನ ಒಡೆದಾಗ ನಾನಾ ರೀತಿಯಾದ ಮಕರಂದ ಬರ್ತಾ ಇದೆ. ಅಂದರೆ ಒಂದೊಂದು ಶಬ್ದ ಒಂದೊಂದು ನಾನಾ ಸಾವಿರ ನೂರು ಎಷ್ಟೋ ಅರ್ಥಗಳಿಂದ ತೆಗೆದುಕೊಳ್ತಾ ಇದೆ. ಆ ಅರ್ಥಕ್ಕೆ ತಕ್ಕ ದೇವರ ರೂಪ ನಿಂತಿದೆ, ಅಂಥ ಗುಣಗಳು ನಿಂತಿವೆ. ಆ ಗುಣಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ತೆಗೆದುಕೊಂಡು ಸೂರ್ಯಮಂಡಲದ ಪೂರ್ವ ದಿಕ್ಕಿನಲ್ಲಿರುವ ದೇವರಲ್ಲಿ ಈ ಗುಣಗಳನ್ನು ತುಂಬುತ್ತಾ ಇದ್ದಾರೆ. ತುಂಬುವುದು ಅಂದರೆ, ಸ್ವಾಮಿ ನೀನಿಂಥವ 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 ಅಂತ ಚಿಂತನೆ ಮಾಡೋದು. ಇಲ್ಲಿ ನಮಗೆ ಬೇಕಾದ್ದು ಸಿಗ್ತಾ ಇದೆ. ಏನದು ಅಂದರೆ, ನಾವು ಭಾಗವತ ಭಾರತ ಎಲ್ಲವೂ ಕೇಳ್ತೇವೆ, ಚೆನ್ನಾಗಿ ಕೇಳ್ತೇವೆ. ಆದರೆ ನೋಡಿ, ಈ ಮಧ್ಯ ಭಾಗವತ ಎಲ್ಲ ಕೇಳಿ 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 ಕೆಲವೊಂದು ಕಡೆ ಏನಪ್ಪ ಪ್ರವಚನ ಏನು ಬೇಕು, ಭಾಗವತ ಹೇಳೋದಾ ಪ್ರವಚನ ಕೇಳಲಿಕ್ಕೆ ಪಾಪ ಬರ್ತಾರೆ ಕೆಲವರು. ಯಾವ ಸಬ್ಜೆಕ್ಟ್ ಬೇಕು ಭಾಗವತ ಹೇಳು? ಬೇಡ ಸ್ವಾಮಿ, ತುಂಬ ಸಾಕಾಯಿತು, ಎಲ್ಲರೂ ಭಾಗವತ ಹೇಳಿ 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 ಆ ಕಥೆ ಕೇಳಿ ಸಾಕಾಗಿ ಹೋಗಿದೆ, ಏನಾದರೂ ಹೊಸದು ಹೇಳಿ. ಯಾಕೆ ಹಾಗಾಯಿತು? ಅಲ್ಲಿ ನೋಡಿದರೆ ಭಾಗವತದಲ್ಲಿ ಆಲಯಂ ಏನು ಲಿಂಗದೇಹ ಭಂಗ ಆಗುವವರೆಗೂ, ಈ ಜನ್ಮ ಅಲ್ಲ ಅನೇಕ ಜನ್ಮಗಳಲ್ಲಿ ಎಡಬಿಡದೆ ಶ್ರವಣ ಮಾಡು ಅಂತ ಹೇಳಿದರೆ ನಾವೊಂದು 10 ಸಲ ಕೇಳಿದ ಕೂಡಲೇ ಸಾಕಪ್ಪ ಅನಿಸಿಬಿಡ್ತಾ ಇದೆಯಲ್ಲ. ಹಾಗಾದರೆ ಲೋಪ ಎಲ್ಲಿದೆ? ಭಾಗವತದಲ್ಲೋ ಅಥವಾ ನಮ್ಮಲ್ಲೋ? ಅಂದರೆ ನಾವು ಕೇಳುವ ವಿಧಾನದಲ್ಲಿ ಲೋಪ ಇದೆ. ನಾವು ಕೇಳೋದೇನು? ಭಾಗವತ ಅಂತ ಇಟ್ಟುಕೊಂಡಾಗ ಸಂದರ್ಭ ಬಂತಾದ್ದರಿಂದ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ಪ್ರಧಾನವಾದ ಒಂದು ಗುಣವನ್ನು ತಿಳಿಸಿಕೊಡ್ತಾ ಇದ್ದಾರೆ, ನಾವು ಮಾಡಲೇಬೇಕಾದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಭಾಗವತ ಹೊರಟದ್ದು ಯಾಕೆ ಅಂದರೆ ದೇವರ ಗುಣ ಹೇಳಲಿಕ್ಕೆ. ನಾವೇನು ಮಾಡ್ತಾ ಇದ್ದೇವೆ, ಒಂದಾ ಸಪ್ತಾಹ ಕ್ರಮದಲ್ಲಿ ಒಂದಾ ಪ್ರೋಷ್ಠಪದಿ ಕ್ರಮದಲ್ಲಿ ಕೇಳೋದು. ಅವರು 7 ದಿವಸವೇ ಕೇಳಿದ್ರು. 7 ದಿವಸ 7x24 24 ತಾಸು ಕೇಳಿದ್ರು. ನಾವು 7 ದಿವಸ ದಿನಕ್ಕೆ 1 ಗಂಟೆ ಕೇಳಿದರೆ ಇಡೀ ಭಾಗವತ ಎಲ್ಲಿ ಕೇಳಲಿಕ್ಕಾಗತ್ತೆ? ಹೇಳುವವರಿಗೆ ಒತ್ತಾಯ ಬರುತ್ತೆ ಮೇಲೆ, ಈ 7 ಗಂಟೆಗಳಲ್ಲಿ 12 ಸ್ಕಂದ ಹೇಳಬೇಕು ಅಂತ. ಏನು ಹೇಳಿ ಮುಗಿಸೋದಾಗುತ್ತೆ? ಬರೀ ಕಥಾ, ಹೀಗೆ ಬಂದ, ಹೀಗೆ ಹೊಡೆದ, ಹೀಗೆ ಕೊಂದ, ಹೀಗೆ ಮಾಡಿದ, ಇಷ್ಟೇ ಕಥಾ. ಸಾಮಾನ್ಯವಾಗಿ ಒಂದು ಕಾದಂಬರಿ ತಂದುಕೊಳ್ಳೋಣ, ಅದನ್ನು ಓದೋಣ, 10 ಸಲ ಓದಿದರೆ ಬಾಯಿಪಾಠ ಆಗಿರುತ್ತೆ, ಬಿಸಾಡ್ತೇವೆ, ಸಾಕಯ್ಯ ಇದು ಓದಿ ಓದಿ ಸಾಕಾಯಿತು. ಭಾಗವತದ ಪಾಡು ಹಾಗೆ ಆಗ್ತಾ ಇದೆ ನಮ್ಮ ಕೈಯಲ್ಲಿ. ಯಾಕೆ ಅಂದರೆ ಬರೀ ಕಥಾ ಕೇಳಿ 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 ಕಥೆ ಸಾಕಾಗಿ ಬಿಟ್ಟದೆ, ಇದೇ ಕಥಾ ಕೇಳಬೇಕು. ಯಾಕೆ? ಏನೋ ಒಂದು ಗಂಟು ಪುಣ್ಯ ಬರುತ್ತಂತೆ, ಅದಕ್ಕಾಗಿ ಕೇಳಬೇಕು ಅಂತ. ಅದಕ್ಕೇನಾಗಿದೆ? ಆಸಕ್ತಿ ಇಲ್ಲದ ಭಾಗವತ ಕಥಾ. ಅದಕ್ಕೆ ಹೇಳಿದರು ಇಲ್ಲಿ ಏನು ಬರ್ತಾ ಇದೆ, ಇವರು ಮಾಡಿದ್ದೇನು ಗುಣಚಿಂತನೆ ಮಾಡಲಿಕ್ಕೆ ಹೊರಟರು. ನಮಗೆ ಏನು ಬೇಕು, ಭಾಗವತ ಯಾಕೆ ಕೇಳಬೇಕು ಎಂಬ ಎಚ್ಚರವಿಲ್ಲದೇನೆ ಭಾಗವತ ಕೇಳಲಿಕ್ಕೆ ಹೊರಟರೆ ಈ ರೀತಿಯಾಗಿ ಆಗುತ್ತೆ. ಪಾಯಸ ಕುಡಿತಾ ಇದ್ದೆವು, ಪಾಯಸ ಕುಡಿಯುವಾಗ ಒಂದೇ ಸಮನೆ ಪಾಯಸ ಕುಡಿಯಲಿಕ್ಕಾಗಲ್ಲ, ಮಧ್ಯೆ ಚೂರು ಖಾರದ ಪದಾರ್ಥ ಬೇಕು. ಉಪ್ಪಿನಕಾಯಿ ಹಚ್ಚಿದರೆ ಇನ್ನೊಂದು ಸಲ ಪಾಯಸ ಕುಡಿಯಬಹುದು. ಯಾರಾದರೂ ಪಾಯಸ ಬೇಡವೇ ಬೇಡ, ಉಪ್ಪಿನಕಾಯಿ ಡಬ್ಬಿ ಖಾಲಿ ಮಾಡುತ್ತೇನೆ ಅಂದರೆ ಏನಾಗುತ್ತೆ? ಹುಣ್ಣಾಗುತ್ತೆ. ಹಾಗೆ ಇಡೀ ಭಾಗವತದಲ್ಲಿ ಪಾಯಸ ಸ್ಥಾನ ದೇವರ ಗುಣಗಳು, ಕಥಾ ಉಪ್ಪಿನಕಾಯಿ. ಗುಣ ಬಿಟ್ಟು ಬರೇ ಕಥೆ ಸವಿದರೆ ಹುಣ್ಣಾಗುತ್ತೆ, ಏನು ಸಾಕು ಭಾಗವತ ಎಂಬ ಹುಣ್ಣಾಗುತ್ತೆ. ಹಾಗಾದರೆ ಭಾಗವತ ಕೇಳಲಿಕ್ಕೆ ಹೊರಡುವ ತಾತ್ಪರ್ಯ ಏನು? ಭಾಗವತ ಯಾವ ದೃಷ್ಟಿಯಿಂದ ನಮ್ಮ ಹತ್ತಿರ ಬರ್ತಾ ಇದೆ ಆ ತಿಳ್ಕೊಂಡ್ರೆ ಅದಕ್ಕಾಗಿ ಒದ್ದಾಡಿದವರು ಅರಣ್ಯಕಾಚಾರ್ಯರು. ಆಗ ಪರೀಕ್ಷಿನ್ ಮಹಾರಾಜನಿಗೇನೋ ಭಾಗವತ ಹೇಳಿದರು. ಹೇಳಿದ ಭಾಗವತ ಅವರಿಗೆ ಅರ್ಥ ಆಯಿತು, ಮಿಕ್ಕವರಿಗೆ ಅರ್ಥ ಆಗಲಿಲ್ಲ ಅಂತ ಮತ್ತೂ ಭಾಗವತವನ್ನ ಇನ್ನೊಂದು ರೂಪದಿಂದ ಬಂದು ಅದರ ಸಾರೋದ್ಧಾರ ಅಂತ ಇಳಿಸಿದರು. ಆ ಸಾರೋದ್ಧಾರ ಇಳಿಸಿದರೂ ನಮಗೆ ಸಾರ ಉದ್ಧಾರ ಆಗಲಿಲ್ಲ. ಅದರಿಂದ ಮತ್ತು ಷೋಡಶಿ ಚತುರ್ದಶಿ ಅಂತ ಇಳಿಸಿ ಬಿಂಬ ಪ್ರಕ್ರಿಯೆಯನ್ನು ತೋರತಾ ಬಂದರು. ಒಟ್ಟಾರೆ ದೃಷ್ಟಿ ಏನು ಭಾಗವತದ್ದು ಅಂದರೆ ಇಷ್ಟು, ನಮ್ಮ ನಾವು ಉದ್ಧಾರ ಆಗಬೇಕು. ಉದ್ಧಾರ ಆಗುವುದಂದ್ರೆ ನಮ್ಮ ಸ್ವರೂಪ ಆವಿರ್ಭಾವ ಆಗಬೇಕು, ಸುತ್ತಿರುವ ಈ ಬಂಧ ಕಳೆಯಬೇಕು, ಲಿಂಗ ದೇಹದ ಬಂಧ ಕಳೆಯಬೇಕು. ಕಳೆಯಬೇಕಾದರೆ ಏನು ಮಾಡಬೇಕು ಅಂದರೆ ದೇವರ ನೆನಪಾಗಬೇಕು. ಎಷ್ಟು ಬದುಕಿದಷ್ಟು ಕಾಲ ಪ್ರತಿ ಕ್ಷಣ ಆದರ ಪೂರ್ವಕ ದೇವರ ನೆನಪಾಗಬೇಕು. ಅಲ್ಲಿ ಹೇಳುತ್ತಾರೆ ಯಾವ ರೂಪದ ನೆನಪಾಗಬೇಕು ಅಂದರೆ ಬಿಂಬನ ನೆನಪಾಗಬೇಕು. ಹೃದಿಸ್ಥ ಭಗವದ್ ರೂಪವನ್ನು ಚೆನ್ನಾಗಿ ನೆನೆದರೆ ವಿಜಯದಾಸರು ಹೇಳುತ್ತಾರೆ, ಸ್ವಾಮಿ ನಿನ್ನ ರೂಪಗಳು ಹೊರಗೆ ಕಂಡರೆ ಏನು, ಒಳಗೆ ಕಾಣದವಾ? ಹೊರಗೆ ಕಂಡವರು ದೇವರ ರೂಪ ಹೊರಗೆ ಕಂಡವರು ಅಡ್ಡಪಟ್ಟಿ ಹಚ್ಚಿದವರೂ ಇದ್ದಾರೆ. ರಾಮನನ್ನ ಕೃಷ್ಣನನ್ನ ಕಂಡವರು ತುಂಬ ಜನ ಇದ್ದಾರೆ. ಅವರ ಕುರಿತು ಒಂದು ಮಾತು ಹೇಳ್ತಾರೆ ವಿಜಯದಾಸರು, ನಿನ್ನ ಕಂಡರೆ ಏನು ವೃಕೋದರನ ಕಾಣದವ. ಮಧ್ವಾಚಾರ್ಯರ ಪಾದಕ್ಕೆ ಎರಗದೆ ಹೊರಗೆ ನಿನ್ನ ರೂಪ ನೋಡಿದರೆ ಏನಂತೆ, ಏನು ಹೆಚ್ಚಳಿಕೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಬಿಂಬರೂಪದ ದರ್ಶನ ಪ್ರಧಾನ, ಬಿಂಬನ ಸೇವಾ ಪ್ರಧಾನ. ಯಾಕೆ ಎಲ್ಲ ಒಂದೇ ಅಲ್ಲವಾ ಅಂದರೆ ಇಷ್ಟು ವ್ಯತ್ಯಾಸ. ಹೊರಗಿನ ರೂಪ ಎಲ್ಲರಿಗೂ ಸಂಬಂಧಪಟ್ಟದ್ದು, ಈ ರೂಪ ನಮ್ಮದೇ ಜವಾಬ್ದಾರಿ ತಗೊಂಡು ಆದಿಯಿಂದ ಕೊನೆವರೆಗೂ ನಮ್ಮ ಜೊತೆಗೇ ಇರುವ ರೂಪ. ಆಂಗ್ಲದಲ್ಲಿ ಹೇಳಬೇಕಾದರೆ ಓನ್ಲಿ ಫಾರ್ ಯು ಅಂತ, ನಮಗೇ ದಿಟ್ಟ ದೇವರ ರೂಪ, ಮೀಸಲಾದ ದೇವರ ರೂಪ. ಈ ರೂಪಕ್ಕೆ ಬೇರೆ ಕೆಲಸ ಇಲ್ಲ. ಆ ಅನಾದಿಯಿಂದ ಮೋಕ್ಷ ಪರ್ಯಂತ ಪ್ರತಿಯೊಂದು ಜನ್ಮದಲ್ಲಿ ನಮ್ಮ ಕರ್ಮಗಳನ್ನು ಮಾಡಿಸಿ ನಮ್ಮ ಜೊತೆಯಲ್ಲಿ ಇರುವುದೇ ಇದರ ಕೆಲಸ. ಈ ರೂಪ ಬಿಟ್ಟು ಬೇರೆ ಕಡೆ ಹಾರಿದರೆ ಸ್ವಾಮಿಯೇ ಮೆಚ್ಚಲ್ಲ. ಇಡೀ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯ ಇದೇ ಹೇಳತಾ ಇದೆ. ಒಂದು ನೋಡೋಣ, ಸಂಸಾರ ಅಂದರೆ ಭಯ. ಈ ಭಯರಹಿತರಾಗಿ ಸಂಸಾರದಲ್ಲಿರುವಾಗಲೇನೆ ಭಯರಹಿತರಾಗಿ ಸಂತೋಷವಾಗಿ ದೇವರ ಚಿಂತನೆ ಮಾಡಿದವರು ದಾಸರು, ಯತಿಗಳು, ಶಾಸ್ತ್ರಕಾರರೆಲ್ಲ. ಅವರು ಹೇಗೆ ಆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಯಿತು ಅಂದರೆ ಒಳಗಿರುವ ಸ್ವಾಮಿಯನ್ನ ನೆನೆದದ್ದರಿಂದ. ಅದಕ್ಕೆ ಹೇಳ್ತಾರೆ ಭಾಗೀರಥಿ ದೇವಿ ಮೇಲಿನಿಂದ ಕಳೆಗೆ ಬರುವಾಗ ಭಗೀರಥನನ್ನ ಕೇಳುತ್ತಾಳೆ, ನನ್ನ ಕಳೆಗೆ ಕರ್ಕೊಂಡು ಬರ್ತಾ ಇದ್ದೀಯಾ, ಎಲ್ಲರೂ ಸ್ನಾನ ಮಾಡಿ ಪಾಪ ನನ್ನಲ್ಲಿ ಬಿಟ್ಟರೆ ನನ್ನ ಗತಿ ಏನು ಅಂದರೆ, ಹೇಳುತ್ತಾನೆ ಹೆದರಬೇಡಮ್ಮ, ಜ್ಞಾನಿಗಳಿದ್ದಾರೆ, ತೀರ್ಥೀಕುರುವಂತೆ ತೀರ್ಥಾನಿ, ಅವರು ತಮ್ಮ ಹೃದಿಷ್ಠ ಭಗವಂತನ ಧ್ಯಾನದಿಂದ ನಿನ್ನನ್ನು ಪವಿತ್ರ ಮಾಡಿಬಿಡ್ತಾರೆ ಅಂತ. ಸರಿ, ಒಟ್ಟಾರೆ ಒಂದು ಚಿಕ್ಕ ದೃಷ್ಟಾಂತ ಕೊಟ್ಟರೆ ಸುಲಭವಾಗಿ ತಲೆಗೆ ಹೋದೀತು. ಚಿಕ್ಕ ಮಕ್ಕಳಿರ್ತಾರೆ, ಆ ಚಿಕ್ಕ ಮಕ್ಕಳು ತಾಯಿಯ ಪಕ್ಕದಲ್ಲಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ ನೋಡಿ, ಯಾವ ಚಿಂತೆ ಇಲ್ಲ, ಏನೂ ಇಲ್ಲ, ಕರೆಂಟ್ ಬಿಲ್ ಎಷ್ಟು ಕಟ್ಟಬೇಕು ಅಂತಿಲ್ಲ, ಹುಣಸೆ ಹಣ್ಣು ಎಷ್ಟು ತರಬೇಕು ಅಂತಿಲ್ಲ, ಏನು ಮಾಡಬೇಕು ಅಂತಿಲ್ಲ, ಏನೇನೂ ಇಲ್ಲ, ಆಟ ಆಡುವುದೊಂದೇ ಕೆಲಸ. ಹೊತ್ತಿಗೆ ಹಸಿವೆ ಆದಾಗ ಅಳತಾರೆ, ಆ ಅಳುವುದರಲ್ಲಿ ನಂಬಿಕೆ ಇರುತ್ತೆ, ಅಮ್ಮ ಕೊಟ್ಟೇ ಕೊಡತಾಳೆ ಎಂಬ ನಂಬಿಕೆಯಿಂದ ಅಳತಾರೆ. ಇದು ಮಗು ಲಕ್ಷಣ. ನಾವು ಹಾಗಿದ್ದು ಬಿಟ್ರೆ, ದೇವರಿದ್ದಾರೆ ಕೊಟ್ಟೇ ಕೊಡತಾನೆ ಅಂತ ನಂಬಿಕೆ ಇದ್ದರೆ ಸಂತೋಷಮಯ. ಅದಕ್ಕೆ ದಾಸರು ಮನೆಯಲ್ಲಿ ಅಕ್ಕಿ ತುಂಬಿದರೆ, ಧಾನ್ಯ ತುಂಬಿದರೂ ಎಲ್ಲ ದಾನ ಮಾಡಿ ಬಳದು ಸಾರಿಸಿ ಸುಮ್ಮನೆ ಕೊಡ್ತಾ ಇದ್ರು. ಮಾರನೇ ದಿನಕ್ಕೆ ನೂರಾರು ಜನ ಕೂಡತಾ ಇದ್ರು. ಅವರಿಗೆ ಅನ್ನ ಎಲ್ಲಿಂದ ಅಂತ ಪ್ರಶ್ನೆ ಬಂದವರಲ್ಲಿ ಇರ್ತಾ ಇತ್ತು, ದಾಸರಲ್ಲಿ ಇರ್ತಾ ಇದ್ದಿಲ್ಲ. ಆ ಹೊತ್ತಿಗೆ ಸ್ವಾಮಿ ಸರಸರ ತಂದು ಹಾಕ್ತಾ ಇದ್ದ, ಹಾಕಿದ್ದು ಮತ್ತೂ ಕ್ಲೀನ್ ಮಾಡಬೇಕು. ಎಲ್ಲಿ ಒಂದು ಅಗಳು ಇಟ್ಟುಕೊಳ್ಳಿಕ್ಕಿಲ್ಲ, ಒಂದು ಅಕ್ಕಿ ಕಾಳು ಇಟ್ಟುಕೊಳ್ಳಿಕ್ಕಿಲ್ಲ. ನಾವು ನಾಳಿಗೆ ನಾಳದ್ದಿಗೆ ಡೆಪಾಸಿಟ್ಗಳು ಮಾಡಿದ್ದೇ ಮಾಡಿದ್ದು ಎಲ್ಲ ನಾಳೆ ಏನು ಅಂತ ಹಾರತಾ ಇರ್ತೇವೆ. ಈ ಹಾರಾಟ ಇಲ್ಲದೆ ಅವರು ಹೇಗಿದ್ರಪ್ಪ ಅಂದರೆ, ಒಳಗಿರುವ ಸ್ವಾಮಿಯ ಮೇಲೆ ದೃಢವಾದ ನಂಬಿಕೆ. ನಾವು ದೇವರನ್ನ ನಂಬುತ್ತೇವೆ, ಆದರೆ ನಂಬೋ ಕಾಲಕ್ಕೆ ದೇವರು ಅಂದ ಕೂಡಲೇ ನಮ್ಮ ದೃಷ್ಟಿ ಎಲ್ಲಿಗೋ ಓಡತ್ತೆ, ವೈಕುಂಠಕ್ಕೋ ಎಲ್ಲಿಗೋ, ಅಲ್ಲಿಂದ ಬರಬೇಕು ದೇವರು ಅಂತ. ಒಳಗೇ ಇದ್ದಾನೆಂಬ ಪ್ರಜ್ಞೆ ಇಲ್ಲ. ಮಗು ಹೇಗಿರುತ್ತೆ ನೋಡಿ, ಒಳ ಪಕ್ಕದಲ್ಲೇ ತಾಯಿ ಇದ್ರೆ ಸಂತೋಷವಾಗಿರುತ್ತೆ. ಹಾಗೆ ನಾವು ಇರಬೇಕಾದರೆ ನಮ್ಮೊಳಗೆ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಬೇಕು. ಆ ಎಚ್ಚರದ್ದಿದ್ರೆ ಸಾಲದು. ಇವಾಗ ನೋಡಿ, ಹರಿಕಥಾಮೃತ ಸಾರ 108 ಸಲ ಪಾರಾಯಣವೂ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಕಷ್ಟ ಬಂದರೆ ಮುಡುಪು ಕಟ್ಟಿಡೋದು ಯಾರಿಗೆ? ತಿಮ್ಮಪ್ಪನಿಗೆ. ಆ ತಿಮ್ಮಪ್ಪನಿಗೂ ನಮ್ಮ ಹೃದಯದಲ್ಲಿರುವ ತಿಮ್ಮಪ್ಪನಿಗೂ ವ್ಯತ್ಯಾಸ ಇದೆಯೋ, ಎಳ್ಳಷ್ಟು ವ್ಯತ್ಯಾಸ ಇಲ್ಲ ಶಕ್ತಿಯಲ್ಲಿ. ನಮಗೆ ಆತನ ಮೇಲೆ ನಂಬಿಕೆ ಇದೆ, ಈತನ ಮೇಲೆ ನಂಬಿಕೆ ಇಲ್ಲ. ಅಲ್ಲಿಗೆ ಓಡುತ್ತೇವೆ ನಾವು. ಯಾಕೆ? ಈತನ ಪರಿಚಯ ಆಗಲಿಲ್ಲ. ಶಾಸ್ತ್ರ ಹೊರಟದ್ದೇ ಅದಕ್ಕೆ. ಅದಕ್ಕೆ ಮಹಿಪತಿ ದಾಸರು ಸುಂದರವಾಗಿ ನಾವು ಮಾಡಬೇಕಾದ್ದನ್ನು ಹೇಳುತ್ತಾರೆ. ದಶಾವತಾರದ ಮಹಿಪತಿ ಆತ್ಮನ ಬಲಗೊಂಬೆ. ನಾನು ಬಲಗೊಳ್ಳೋದು ಮಹಿಪತಿ, ನನ್ನ ಆತ್ಮನ ಬಲಗೊಳ್ಳೋದು. ಆದರೆ ಈ ಒಳಗಿರೋ ಮಹಾನುಭಾವ ಎಂದು ತೋರತಾ ಇಲ್ಲ. ಕನಸಿಲಾದರೂ ತನ್ನ ಪಾದದ ನೆನವನೀಯದೇ ಇದ್ದಾನೆ. ಅದಕ್ಕೇನು ಮಾಡಬೇಕು? ಈತನ ಶಕ್ತಿ ಪರಿಚಯ ಇಲ್ಲ, ಈತನ ಜ್ಞಾನ ಪರಿಚಯ ಇಲ್ಲ, ಪರಾಕ್ರಮದ ಪರಿಚಯ ಇಲ್ಲ ಅಂತ ಒದ್ದಾಡುವವರಿಗೆ ಭಾಗವತ ಬಂತು. ಅದಕ್ಕೆ ನೋಡಿ, ಭಾಗವತ ಮೊದಲನೆಯ ಸ್ಕಂಧ ಪ್ರಶ್ನೆ ಏನು? ಸಾಯಲಿಕ್ಕೆ ಸಿದ್ಧನಾದವ ಮಾಡಬೇಕಾದ್ದೇನು ಅಂತ. ಎರಡನೇ ಸ್ಕಂಧದಲ್ಲೇ ಉತ್ತರ ಬಂತು. ನಿನ್ನ ಹೃದಿಸ್ಥನಾದ ಭಗವಂತನನ್ನ ಚಿಂತನೆ ಮಾಡು, ಆತನೇ ನಿನಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾನೆ ಅಂತ ಕೊಟ್ಟು ಉತ್ತರ ಮುಗಿಸಿ ಆಯಿತು. ಆಗ ಪ್ರಶ್ನೆ ಹೊರಟಿತು, ಹೃದಿಸ್ಥನಾದ ಭಗವಂತನ ಪರಿಚಯ ಇಲ್ಲ, ಏನಂತ ಚಿಂತನೆ ಮಾಡಲಿ ಅಂತ ಹೇಳಿದ್ದಕ್ಕೆ 10 ಸ್ಕಂಧ ಹೊರಡಿತು. ಏನಂತ? 10 ಅವತಾರದಲ್ಲಿ ನಿನ್ನ ಒಳಗಿರುವ ಸ್ವಾಮಿಯೇನೇ 10 ಅವತಾರ ಸ್ವೀಕಾರ ಮಾಡಿದ್ದ, 10 ಅವತಾರದಲ್ಲಿ 10 ರೀತಿಯಾದ ಪ್ರಭಾವ ತೋರಿದ್ದ ಅಂತ ಹೇಳಿದಾಗ ಏನು ಮಾಡಬೇಕು ಹೇಳುತ್ತೆ ಶಾಸ್ತ್ರ. ಆ 10 ಅವತಾರದ ಕಥೆ ಕೇಳಿ 10 ರೀತಿಯ ದೇವರ ಚಿತ್ರಣೆಯನ್ನ ತಿಳ್ಕೊಂಡು ಅಲ್ಲಿಗೆ ನಿಲ್ಲಿಸ್ತೇವೆ ನಾವು. ಇನ್ನ ಮುಂದೆ ಒಂದು ಕೆಲಸ ಇದೆ. ಏನು? ಅದರನ್ನ ತೆಗೆದುಕೊಂಡು ಬಂದು ನಮ್ಮ ಜಪ, ನಮ್ಮ ಪಾರಾಯಣ ಏನು ಮಾಡುವಾಗ ಏಕಾಂತದಲ್ಲಿ ಬಿಂಬನಲ್ಲಿ ಆ ಗುಣಗಳನ್ನು ಅನ್ವಯ ಮಾಡಬೇಕು. ಏನಂತ? ನೀನೇ ಕೃಷ್ಣ, ನೀನೇ ರಾಮ, ನೀನೇ ಅವಾಗ ಹಾಗೆ ಮಾಡಿದ್ದೀಯ, ನಿನ್ನಲ್ಲಿ ಇಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅಂತ. ಅವನಲ್ಲಿ ಶಕ್ತಿ ಇದ್ದೇ ಇದೆ, ನಾವು ಹೇಳಿದ್ದಕ್ಕೆ ಬರ್ತಾ ಇಲ್ಲ. ಅವನಲ್ಲಿ ಶಕ್ತಿ ಇದೆ ಎಂಬುದು ನಮ್ಮ ಮನಸ್ಸಿಗೆ ತುಂಬೋದು. ಮನಸ್ಸಿನಲ್ಲಿ ತಿಕ್ಕಿ 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 ಮನಸ್ಸಿಗೆ ಗಟ್ಟಿ ಆಗುತ್ತೆ. ಹೌದು, ಇವನು ಕಾಪಾಡುತ್ತಾನೆ ಕಾಪಾಡುತ್ತಾನೆ. ಈ ತಿಕ್ಕುವಾಗ ಏನು ಮಾಡುತ್ತಾನೆ? ಸುಮ್ಮನೆ ಬಿಡುತ್ತಾನೋ? ಕೆಂಡ ಗಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುವುದೇ ದೇವರ ಗುಣಗಳನ್ನ. ಕೃಷ್ಣ ಹೀಗಿದ್ದೀಯಾ, ಹೀಗೆ ಕಾಪಾಡುತ್ತಾ ಇದೀಯಾ ಅಂತ, ಹೀಗೆ ಹೀಗೆ ಅಂತ ಆ ಗುಣಗಳನ್ನ ದೇವರಲ್ಲಿ ಚಿಂತನೆ ಮಾಡುವಾಗ ಒಂದೊಂದು ಗುಣದ ಚಿಂತನೆ ಒಂದೊಂದು ವಿಚಿತ್ರ ಫಲ ಕೊಡತಾ ಹೋಗುತ್ತೆ. ಸ್ವಪ್ನಗಳು ನಾನಾ ರೀತಿಯಲ್ಲಿ ದರ್ಶನ ಕೊಟ್ಟು ನೀನು ಚಿಂತನೆ ಮಾಡಿದ್ದೀಯಲ್ಲ, ತಗೋ ಫಲ ಅಂತ ಕೊಡ್ತಾನೆ. ಆಗ ರುಚಿ ಹುಟ್ಟುತ್ತೆ ನಮಗೆ, ಅಯ್ಯೋ ಒಂದು ಗುಣ ಚಿಂತನೆ ಮಾಡಿದರೆ ಇಷ್ಟು ಫಲ ಬಂದರೆ ಇನ್ನು ಎಲ್ಲ ಮಾಡಿದರೆ ನನ್ನ ಗತಿಯನ್ನು ಎಷ್ಟು ಬರಬೇಕು ಅಂತ ಆಗ ನಾವು ಓಡುತ್ತೇವೆ. ಹೇಗೆ? ಚಿಕ್ಕ ಮಕ್ಕಳಿರ್ತಾರೆ, ಎಳೆ ಕಂದಮ್ಮ ಜೇನು ಬಾಯಲ್ಲಿ ಇಡ್ಲಿಕ್ಕೆ ಹೋದರೆ ಮುಖ ಹಾಗೆ ಹೀಗೂ ಹಾಗೂ ಹೀಗೂ ಮಾಡ್ತಾ ಇರುತ್ತೆ. ಒಮ್ಮೆ ಬಾಯಲ್ಲಿಟ್ಟರೆ ಬೆರಳು ತೆಕ್ಕೊಂಬುದೇ ಕಷ್ಟ ಆಗುತ್ತೆ, ಗಟ್ಟಿಯಲ್ಲಿ ಹಿಡಿತಾರೆ. ನಮ್ಮ ಪರಿಸ್ಥಿತಿಯೂ ಹಾಗೆ. ಒಂದೊಂದು ಗುಣ ದೇವರದ್ದು ಚಿಂತನೆ ಮಾಡಿ ಆ ತಕ್ಕಂಥ ಫಲ ಒಂದು ರುಚಿ ಬಂದರೆ ಸಾಕು, ನಾವೇ ಓಡುತ್ತೇವೆ. ಆವಾಗೇನಾಗುತ್ತೆ? ಒಂದು ಗುಣ ಪುರಾಣ ಪ್ರವಚನ ಆಯಿತು, ಹತ್ತಾರು ಗುಣಗಳು ಹೇಳಿದರು. ನಾವು ಈ ದೃಷ್ಟಿಯಿಂದ ಕೂತಿದ್ವು, ಭಾಗವತ ಕೇಳೋದೇನು, ನನ್ನ ಬಿಂಬನಲ್ಲಿ ಈ ಗುಣಗಳನ್ನು ಅನ್ವಯ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಕೂತದ್ದು. ಆ ಕೂತಾಗ ಒಂದು ಗುಣದ ರುಚಿ ಬಂದಿತ್ತು. ದೃಷ್ಟಾಂತ ಹೇಳಬೇಕಾದರೆ ಹರಿವಂಶ ಕೇಳಿದರೆ ಮಕ್ಕಳಾಗ್ತಾರೆ, ಕೇಳಿದ್ರು ಮಕ್ಕಳು ಆಯಿತು, ನಂಬಿಕೆ ಬಂತು. ಹೋ ಹೌದು, ಕೇಳಿದ್ರೆ ಮಕ್ಕಳಾಗತ್ತೆ, ಇನ್ನು ಹೇಳಿದ್ದೆಲ್ಲ ಮಾಡಿದ್ರೆ ಇನ್ನೇನಾಗುತ್ತೋ, ರುಚಿ ಬರುತ್ತೋ, ಆ ಮತ್ತು ಮುಂದೆ ಕೊಂದು ಕೊಡುತ್ತಾರೆ. ಆ ರೀತಿಯಾಗಿ ನಾವು ಒಂದೊಂದು ಗುಣ ಒಂದೊಂದು ಗುಣ ದೇವರಲ್ಲಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದಾಗ, ಪ್ರವಚನ ಮಾಡಿದಾಗ ಹತ್ತಾರು ಗುಣ ಹೇಳಿದರೆ ನಮ್ಮ ತಲೆಯಲ್ಲಿ ಉಳಿಯೋದು ಒಂದೋ ಅರ್ಧವೋ. ಅದನ್ನ ನಾವು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ಮತ್ತು ಅನಿಸುತ್ತೆ, ಇಷ್ಟು ಗುಣ ಕೇಳಿದೆ, ಹಾರಿ ಹೋಯಿತು, ನಾಳೆ ಮತ್ತು ಕೇಳಬೇಕು ಅಂತ. ಹಾಗೆ ಹಾಗೆ ಹೋದಾಗ ಭಾಗವತ ಹೇಳ್ತಾ ಇದೆ, ನಿನ್ನ ಜೀವನ ಇಡೀ ಚಿಂತನೆ ಮಾಡಿದರೂ ಬಿಡದೇ ಇರುವ ರಾಶಿ ರಾಶಿ ಗುಣಗಳಿವೆ ಅಯ್ಯ. ಹೇಳುವವರು ಬೇಕಷ್ಟೆ, ಕೇಳುವವರು ಬೇಕಷ್ಟೆ. ಕೇಳಿ ಚಿಂತನೆ ಮಾಡುತ್ತಾ ಇದ್ದೀರಾ, ರುಚಿಕರವೂ ಆಯಿತು, ಆನಂದವೂ ಬರ್ತಾ ಇದೆ, ಚೆನ್ನಾಗಿ ದೇವರ ಚಿಂತನೆ ಆಗ್ತಾ ಇದೆ, ಭಾಗವತದಲ್ಲಿ ಅಸಹ್ಯ ಬರಲಿಲ್ಲ. ಇದು ಭಾಗವತ ಕೇಳುವ ಲಕ್ಷಣ. ಅಂದರೆ ಹಸಿವೆ ಆಗಿತ್ತು ಯಾರಿಗೋ, ಕೇಳಿದ್ರು ಏನು ಮಾಡಬೇಕು ಅಂತ, ಅಡಿಗೆ ಮಾಡಿ ಅಂದ್ರು. ಪಾಪ ಅಡಿಗೆ ಮಾಡುತ್ತಾ ಇದ್ದ, ಪಕ್ಕಕ್ಕೆ ಇಡ್ತಾ ಇದ್ದ, ಮಾಡುತ್ತಾ ಇದ್ದ, ಇಡ್ತಾ ಇದ್ದ. ಬಂದು ಕೇಳಿದ್ರು, ಹಸಿವೆ ಹೋಯ್ತು? ಇಲ್ಲ. ಯಾಕೆ ಊಟ ಮಾಡಿಲ್ವಾ? ನೀವು ಹೇಳಿಲ್ಲ, ಅಡಿಗೆ ಮಾಡಿದ್ರೆ ಹಸಿವೆ ಹೋಗುತ್ತೆ ಅಂತ ಹೇಳಿದ್ದೀರಿ, ಭಾಗವತ ಕೇಳಿದ್ರೆ ಭವ ಭಯ ಹೋಗುತ್ತೆ ಅಂತ ಹೇಳಿದ್ದೀರಿ. ಕೇಳಿ ಕೇಳ್ತಾ ಇದ್ದೀನಿ, ಭಯ ಹೋಗ್ತಾನೇ ಇಲ್ಲ. ನೂರಾರು ಸಲ ಭಾಗವತ ಮಂಗಳ ಆಯಿತು, ಇನ್ನ ಭಯ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂದರೆ, ಕೇಳಿದ ಭಾಗವತ ಬಿಂಬನಲ್ಲಿ ಅನ್ವಯ ಮಾಡುವುದು ಎಂಬ ಊಟ ಮಾಡುತ್ತಾ ಇಲ್ಲ. ಅದಕ್ಕೆ ಎಷ್ಟು ಸಲ ಭಾಗವತ ಕೇಳಿದ್ರು ಅದರ ಪಾಡಿಗೆ ಅದು, ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೆವು. ಇದು ಇಲ್ಲಿ ತಿಳಿಸಿಕೊಡತಾ ಇದ್ದಾರೆ. ವಸ್ವಾದಿ ದೇವತೆಗಳು ಋಗ್ವೇದದಲ್ಲಿರುವಂತಹ ಒಂದೊಂದು ಶಬ್ದ ಹೇಳುವ ದೇವರ ಒಂದೊಂದು ಒಂದೊಂದು ಗುಣ ಏನು, ಈ ಗುಣಗಳನ್ನು ಚಿಂತನೆ ಮಾಡುವುದು ಯಾಕೆ ಮಾಡಬೇಕು ಅಲ್ಲಿ ಮತ್ತು ಪ್ರಶ್ನೆ. ಇಷ್ಟು ನಾವು ಮೋಕ್ಷ ಪಡೆಯಬೇಕಾದರೆ ನಮ್ಮಲ್ಲಿ ನಮಗೆ ಅಡ್ಡಿಯಾಗಿ ಲಿಂಗದೇಹ ಇದೆ. ಈ ಲಿಂಗದೇಹ ಎಷ್ಟು ಗಟ್ಟಿಯಾಗಿದೆ ಅಂದರೆ ತುಂಬಾ ಗಟ್ಟಿಯಾಗಿದೆ, ಒಡೀತಾ ಇಲ್ಲ. ಅದರ ತುಂಬಾ ದೋಷಗಳು ತುಂಬಿವೆ. ಒಟ್ಟಾರೆ ನಮ್ಮ ಸ್ವರೂಪ ದೇಹದಲ್ಲಿ ಗುಣಗಳಿವೆ. ಹೇಗಿವೆ? ಅದಕ್ಕೆ ದಾಸರು ಹೇಳುತ್ತಾರೆ, ದಾಸರ ಪದಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಧಾ ಓದಿರಬೇಕು, ಇಲ್ಲದಿದ್ರೆ ಆಗಲ್ಲ. ಅಪರೋಕ್ಷ ಜ್ಞಾನಿಗಳ ಪದ ಕೇಳಲಿಕ್ಕೆ ಅವರೊಂದು ಮಾತು ಹೇಳುತ್ತಾರೆ, ಬೆಕ್ಕನ್ನು ಇಲಿಯು ನುಂಗುವ ತನಕ ಅಂದ್ರು. ಬೆಕ್ಕೇನು ಇಲಿ ನುಂಗುವುದೇನು ಅಂತ ಅರ್ಥ ಆಗಲ್ಲ ನಮಗೆ. ಬೆಕ್ಕು ನಮ್ಮ ಸ್ವರೂಪದಲ್ಲಿರುವ ಸ್ವರೂಪಕ್ಕೆ ಅಡ್ಡಿಯಾದ ಲಿಂಗದೇಹ, ಇಲಿ ನಮ್ಮ ಒಳಗಿರುವಂಥ ಗುಣಗಳು. ಅಂದರೆ ಇಲಿ ನೋಡಿ ಸ್ವಲ್ಪ ಏನೋ ಹಾರಾಡ್ಲಿಕ್ಕೆ ಹೊರಗೆ ಬರುತ್ತೆ, ಬೆಕ್ಕು ವಾಸನೆ ಬಂದ ಕೂಡಲೇ ಓಡಿ ಹೋಗುತ್ತೆ. ನಮ್ಮಲ್ಲಿ ಗುಣಗಳಷ್ಟೇ, ಎಂದಾದರೂ ಒಳ್ಳೆ ಗುಣಗಳು ಚೂರು ಹೊರಗೆ ಬರುತ್ತೆ. ಈ ಅಹಂಕಾರ, ಲಿಂಗದೇಹದ ಅಹಂಕಾರ ಬಂದ ಕೂಡಲೇ ಎಲ್ಲ ಓಡೋಗಿ ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಲಿಂಗದೇಹ ಒಡೆಯಬೇಕಾದರೆ ದೇವರ ಒಂದೊಂದು 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 ಗುಣಗಳ ಚಿಂತನೆ ಮಾಡಿದರೆ ಆ ಗುಣರೂಪಿಯಾದ ಭಗವಂತ ಲಿಂಗದೇಹವನ್ನು ಹೊಡೆದು 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 ಚೂರು ಚೂರು ಮಾಡಿ ಅದರನ್ನು ಸೀಳಿಬಿಡುತ್ತಾನೆ. ಹಾಗೆ ನಮ್ಮ ಒಳಗಿರುವ ಗುಣಗಳನ್ನು ಜಾಸ್ತಿ ಮಾಡುತ್ತಾನೆ. ತಾತ್ಪರ್ಯ ಎಲ್ಲಿ ಬಂತು? ನಮ್ಮಲ್ಲಿ ಗುಣ ಹೆಚ್ಚಾಗಬೇಕು ಅಂದರೆ ಇದ್ದ ಗುಣ ಬಲಿಷ್ಠ ಆಗಬೇಕು, ಈ ಲಿಂಗದೇಹದ ದುರ್ಗುಣಗಳು ಸವೆದು ಹೋಗಬೇಕು. ಹಾಗಾದರೆ ಗುಣಚಿಂತನೆ, ನೀನು ಗುಣಭರಿತ ದೋಷರಹಿತ ಅಂತ ನಾನಾ ರೀತಿಯಾಗಿ ದೇವರನ್ನು ಚಿಂತನೆ ಮಾಡಿದರೆ ನಮ್ಮ ದೋಷ ಹರಿದು ಹೋಗಿ ನಮ್ಮ ಒಳ್ಳೆತನ ಹೊರಗೆ ಬರುತ್ತೆ. ಇದಕ್ಕಾಗಿ ಪ್ರಯತ್ನ, ಇದಕ್ಕಾಗಿ ಗುಣಚಿಂತನೆ. ದಾಚಾರ್ಯರು ಹೇಳ್ತಾರೆ, ಸಂತಾನ ಬೇಕೋ ದೇವರನ್ನ ಸಂತಾನವಂತ ಅಂತ ಚಿಂತನೆ ಮಾಡಿ, ದುಡ್ಡು ಬೇಕೋ ಸಂಪತ್ ಭರಿತ ಅಂತ ಚಿಂತನೆ ಮಾಡಿ. ಗುಣಚಿಂತನೆ ಮಾಡಿದರೆ, ಯಾವ ಗುಣ ಚಿಂತನೆ ಮಾಡುತ್ತೇರೆ ತಕ್ಕಂತ ಫಲ ಬರುತ್ತೆ. ಗುಣ ಬಿಟ್ಟು ಬರೇ ಹೆಸರು ಹೇಳಿದರೆ ಏನು ಉಪಯೋಗವಿಲ್ಲ ಅಂತಾರೆ. ಆ ಚಿಂತನೆ ಮಾಡುತ್ತಾ ಇದ್ದಾರೆ. ಋಗ್ವೇದದಲ್ಲಿರುವ ದೇವರ ಅಪರೂಪವಾದ ಗುಣಗಳನ್ನು ತೆಗೀತಾ ಇದ್ದಾರೆ. ಅದರನ್ನು ತೆಗೆದು ಸೂರ್ಯಮಂಡಲದ ಪೂರ್ವ ದಿಕ್ಕಿನ ವಾಸುದೇವ ರೂಪದಲ್ಲಿ ಅನ್ವಯ ಮಾಡುತ್ತಾ ಇದ್ದಾರೆ. ಹೇ ವಾಸುದೇವ, ನೀನಿಂಥವ, ಯಶೋ ನಾಮಕ, ತೇಜೋ ನಾಮಕ ನೀನೆ, ಅನ್ನ ನಾಮಕ ನೀನೆ, ವೀರ್ಯ ನಾಮಕ ನೀನೆ, ರಸ ನಾಮಕ ನೀನೆ ಅಂತ ಚಿಂತನೆ ಮಾಡಿ 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 ಏನಾಯಿತು, ಇವರಿಟ್ಟ ಮಕರಂದ, ದೇವರ ಗುಣಚಿಂತನೆ ಎಂಬ ಮಕರಂದ ಫಲ ಕೊಡಿತು. ಅಂದ್ರೆ ವಿಶೇಷವಾಗಿ ಜೇನಾಯಿತು. ಜೇನಾಗುವುದು ಅಂದ್ರೆ ಅಲ್ಲಿರುವ ವಾಸುದೇವ ರೂಪ ಅಭಿವ್ಯಕ್ತವಾಗದೇ ಇತ್ತು, ಒಳಗೇ ಅಡಗಿತ್ತು. ಇವರ ಗುಣಚಿಂತನೆಯಿಂದ ಇವರು ಎಷ್ಟೆಷ್ಟು ಗುಣಗಳು ಚಿಂತನೆ ಮಾಡಿದ್ರು ಅಷ್ಟೆಲ್ಲ ಗುಣಗಳು ಹಿಡ್ಕೊಂಡು ಸ್ವಾಮಿ ಪ್ರಕಟನಾದ. ಅಂದರೆ ಇವರಲ್ಲಿ ಆ ಗುಣಗಳಿಗೆ ತಕ್ಕಂತ ಗುಣಗಳು ಪ್ರಕಟ ಆದವು. ಅಪರೂಪವಾಗಿರತಕ್ಕಂಥ ಫಲ, ಆನಂದ ಉಕ್ಕೇರತಾ ಇದೆ. ಧರ್ಮ ಮೋಕ್ಷಗಳು ಎಲ್ಲ ಸ್ವಾಮಿ ಕೊಟ್ಟ. ನಮಗೇನು ಇಷ್ಟು ಇವರು ಪಡ್ಕೊಳ್ತಾರೆ ಅಂತ ತಿಳಿದರೆ ಸಾಕು, ನಮಗೆಲ್ಲ ಕೊಟ್ಟು ಬಿಡುತ್ತಾನೆ ಅಂತ ಪೂರ್ವ ದಿಕ್ಕಿನಲ್ಲಿರುವ ದೇವತೆಗಳ ಉಪಾಸನೆಯನ್ನು ಪರಿಚಯ ಮಾಡಿಕೊಟ್ಟು ಏವಂ ಉತ್ತರತ್ರಾಪಿ ಮುಂದೆ ಕೂಡ ಹೀಗೆ ಚಿಂತನೆ ಮಾಡಿ. ಇಲ್ಲಿ ವಿಶೇಷ, ಪೂರ್ವ ದಿಕ್ಕಿನಲ್ಲಿರುವ ರಶ್ಮಿಗಳು ಲೋಹಿತ ವರ್ಣ, ಕೆಂಬಣ್ಣ. ಕೆಂಪಲ್ಲಿ ಎರಡು ಇದೆ, ಒಂದು ರಕ್ತವರ್ಣ ಕೆಂಪು, ಇನ್ನೊಂದು ಸ್ವಲ್ಪ ತಿಳಿಯಾದ ಬಣ್ಣ, ಯಾವುದು ನಮ್ಮ ರೋಜಾ ಹೂವಿನ ಬಣ್ಣ ಇರುತ್ತೆ, ಅದನ್ನು ಪ್ರಾಯಶಃ ಉದ್ಯದಾದಿತ್ಯ ವರ್ಣ ಅಂತ ಹೇಳುತ್ತಾರೆ. ರಕ್ತವರ್ಣ ಅಲ್ಲ ಉದ್ಯದಾದಿತ್ಯ ವರ್ಣ. ಉದ್ಯದಾದಿತ್ಯ ವರ್ಣ ಉದಯಿಸುವ ಸೂರ್ಯನ ಬಣ್ಣ, ಕೆಂಬಣ್ಣವೇ, ಆದರೆ ರಕ್ತ ಬಣ್ಣ ಅಲ್ಲ, ಪೂರ್ತಿ ರಕ್ತ ಬಣ್ಣ ಅಲ್ಲ. ಆದರೆ ಪೂರ್ವ ದಿಕ್ಕಿನಲ್ಲಿರುವ ಬಣ್ಣ ರಕ್ತವರ್ಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿರುವ ವಾಸುದೇವ ಯದ್ಯಪಿ ಬಿಳಿಯಾಗಿರಬೇಕಾದವ ಕೆಂಪಾಗಿದ್ದಾನೆ, ಅಥವಾ ಆ ಸ್ವಾಮಿ ಕೆಂಪಾಗಿ ನಿಂತದ್ದರಿಂದ ಕಿರಣಗಳು ಕೆಂಪಾಯಿತು. ಆ ರೀತಿಯಲ್ಲಿ ಆ ವಾಸುದೇವನ ದರ್ಶನದಿಂದ ವಸ್ವಾದಿಗಳು ಪವಿತ್ರರಾದರು. ಇನ್ನ ಪೂರ್ವ ಆದ ಮೇಲೆ ಪ್ರದಕ್ಷಿಣಾಕಾರ ಬರುವಾಗ ಯಾವ ರಶ್ಮಿಗಳು ಬರಬೇಕು? ದಕ್ಷಿಣ ದಿಕ್ಕಿನಲ್ಲಿರುವ ರಶ್ಮಿಗಳು ಬರ್ತಾ ಇವೆ. ದಕ್ಷಿಣ ದಿಗವಸ್ಥಿತ ರಶ್ಮಯ ಏವ, ದಕ್ಷಿಣ ದಿಗವಸ್ಥಿತ ಮಧು ಆಧಾರ ಛಿದ್ರಸ್ಥಾನೀಯ. ಇಲ್ಲಿ ಇರುವಂಥ ದಕ್ಷಿಣ ದಿಕ್ಕಿನಲ್ಲಿರುವ ರಶ್ಮಿಗಳೇ ಜೇನಿನ ಗೂಡಿನಲ್ಲಿ ದಕ್ಷಿಣ ದಿಕ್ಕಿನಲ್ಲಿರುವ ತೂತಿನಂತೆ ಇವೆ. ಅಲ್ಲಿ ಜೇನಿದೆ, ಇಲ್ಲಿ ಸ್ವಾಮಿ ಇದ್ದಾನೆ. ಇಲ್ಲಿ ಯಾವ ದೇವರ ರೂಪ ಇದೆ ಅಂದರೆ ಸಂಕರ್ಷಣ ರೂಪ. ಹೇಳ್ತಾರೆ ಸಂಕರ್ಷಣ ಮೂರ್ತಯ ಏವ ರಶ್ಮಿ ಶಬ್ದವಾಚ್ಯಾಹ. ರಶ್ಮಿ ಅಂತ ಕರೆಸಿಕೊಂಡು ಭಗವಂತನ ರೂಪಗಳು, ಸಂಕರ್ಷಣ ರೂಪಗಳು ದಕ್ಷಿಣ ದಿಕ್ಕಿನ ರಶ್ಮಿಗಳಲ್ಲಿ ನಿಂತಿವೆ. ಇನ್ನು ಹೇಳುತ್ತಾರೆ ಇಲ್ಲಿ ಜೇನು ಹುಳಗಳು ಯಾರು, ಆ ಸ್ಥಾನದಲ್ಲಿರುವವರು ಯಾರು ಅಂದರೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ರುದ್ರರು, ವಸು ರುದ್ರ ಆದಿತ್ಯ ಮರುತ್ತುಗಳು ಅಂತ ಕ್ರಮವಾಗಿ. ಅದರಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ರುದ್ರರು ಯಾರು ಅಂದರೆ ವಾಯುವಾದ್ಯಾಹ ರುದ್ರಾಹ ಅಂತ ಹೇಳ್ತಾ ಇದ್ದಾರೆ. ವಾಯು ಮೊದಲಾದ ರುದ್ರರು ಇವರೆಲ್ಲ ವಿಶೇಷವಾಗಿ ಜೇನು ಹುಳಗಳಾಗಿದ್ದಾರೆ. ಯಜುರ್ವೇದವೇ ಪುಷ್ಪ, ಯಜುರ್ವೇದ ಅಭಿಮಾನಿಗಳಿವರು. ಯಾಜ್ಞ ಸ್ವರೂಪತ್ವಾಚ ಅಂದರೆ ಯಜ್ಞ ರೂಪರೂ ಅವರಾಗಿದ್ದಾರೆ. ಭಗವಂತ ಯಜ್ಞ ನಾಮಕ ಭಗವಂತನ ಉಪಾಸನೆ ಮಾಡುವವರವರು. ಆದ್ದರಿಂದ ಇವರೆಲ್ಲರೂ ಕೂಡ ಯಜುರ್ವೇದಗತ ಅಂದರೆ ಆ ಪುಷ್ಪ ಯಜುರ್ವೇದ ಅದರಲ್ಲಿರತಕ್ಕಂಥ ಶಬ್ದಗಳು, ಆ ಶಬ್ದಗಳನ್ನು ಒಡೆದು 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 ದೇವರ ರೂಪಗಳನ್ನು, ದೇವರ ಗುಣಗಳನ್ನು ತೆಗೀತಾ ಇದ್ದಾರೆ. ಏವಂ ಯಜುರ್ವೇದ ನಾಮಭಿಹಿ, ಇವರಿಗೆ ಯಜುರ್ವೇದದ ಹೆಸರೇ ಇದೆ, ಯಜುರ್ವೇದ ಅಭಿಮಾನಿಗಳಾದ್ದರಿಂದ. ವಾಯುವಾದಿಭಿಹಿ, ಆ ವಾಯು ಮೊದಲಾದ ಅವರಿಂದ. ವಿಶೇಷವಾಗಿ ಯಜುರ್ವೇದಾಖ್ಯೆ ಪುಷ್ಪೇ ವಿಚಾರಿತೇ ಸತಿ, ಆ ಯಜುರ್ವೇದ ಎಂಬ ಪುಷ್ಪವನ್ನು ಚೆನ್ನಾಗಿ ಮಥನ ಮಾಡುತ್ತಾರೆ. ತಮಗೆ ಎಷ್ಟೆಷ್ಟು ಎಟಕತ್ತೋ ಅಷ್ಟು ಗುಣಗಳನ್ನು ಹೊರೆ ತೆಗಿತಾರೆ. ಇಲ್ಲಿ ಹೇಳ್ತಾರೆ, ಸಕ್ಕರೆ ಬೆಟ್ಟ ಇದೆ, ಕಡಿಯೋದು ಇರುವೆ, ಎಷ್ಟು ಕಡಿಯಲಿಕ್ಕೆ ಸಾಧ್ಯ? ತನ್ನ ಬಾಯಿಗೆಷ್ಟು ಎಟಕತ್ತೋ ಅಷ್ಟೇ ಕಡಿಯಲಿಕ್ಕೆ ಸಾಧ್ಯ. ಯಜುರ್ವೇದ ಎಂಬುದು ಯಜುರ್ವೇದದಲ್ಲಿರುವ ಶಬ್ದಗಳಲ್ಲಿರುವ ದೇವರ ರೂಪ ಬೆಟ್ಟದಷ್ಟಿದೆ. ಇವರೇನು ಬಂದಿದ್ದಾರೆ, ರುದ್ರರು ಎಲ್ಲ ಚಿಕ್ಕ ಚಿಕ್ಕ ಇರುವೆಗಳಂತೆ ಮುತ್ತಿದ್ದಾರೆ. ಯಾರ ಯಾರ ಯೋಗ್ಯತೆ ಎಷ್ಟಿದೆ ಅಷ್ಟಷ್ಟು ಕಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ತುಂಬುತ್ತಾರೆ, ಅಲ್ಲಿ ಹೋಗಿ ತುಂಬಿ ಬರ್ತಾರೆ. ಜೇನು ಹುಳಗಳು ಅಷ್ಟೇ ಅಲ್ವೋ, ಪುಷ್ಪದಲ್ಲಿ ತುಂಬಾ ಇರುತ್ತೆ ಮಕರಂದ, ಅದರ ಬಾಯಿಗೆ ಎಷ್ಟು ಎಟಕೊತ್ತೋ ಅಷ್ಟು ತಗೊಂಡು ಹೋಗುತ್ತೆ, ಹೋಗುತ್ತೆ ಹೋಗುತ್ತೆ ಬರುತ್ತೆ. ಇದೇ ಪಾಡಾಗಿತ್ತು ಜಯತೀರ್ಥರದ್ದು. ಆಚಾರ್ಯರ ವಿಶೇಷವಾದ ಅನುವ್ಯಾಖ್ಯಾನ ವ್ಯಾಖ್ಯಾನ ಮಾಡುವಾಗ ಚಂಚರೀಕತಿ ಮೇ ಮನಃ ಅಂದ್ರು ಆಚಾರ್ಯರ ಗ್ರಂಥ. ಜೇನು ತುಂಬಿ ಸೋರಿ ಹೋಗ್ತಾ ಇದೆ, ಆಸೆ ಇದೆ, ಆದರೆ ನನ್ನ ಬಾಯಿ ಚಿಕ್ಕದು, ಏನು ಮಾಡಲಿ, ಎಷ್ಟು ಎಟಕತ್ತೋ ಅಷ್ಟು ಸಲ ಮುಣುಗುತ್ತೇನೆ ಹೋಗ್ತೇನೆ, ಬರ್ತೇನೆ ಹೋಗ್ತೇನೆ, ತೃಪ್ತಿಯೇ ಆಗ್ತಾ ಇಲ್ಲ, ಅಲ್ಲಿ ಸವಿತಾ ಇಲ್ಲ. ಯಾಕೆಂದ್ರೆ ರುಜುಗಳಿಗೆ ಮಾತ್ರ ಅರ್ಥ ಆಗುವ ಅಪರೂಪ ಅರ್ಥದ ಪುಷ್ಪ ಅನುವ್ಯಾಖ್ಯಾನ ನಮ್ಮಂತ ಬಡಪಾಯಿಗಳು ಏನು ತೆಗೆಯಲಿಕ್ಕೆ ಸಾಧ್ಯ ಅಂತ ಜಯತೀರ್ಥರು ಹೇಳಿದ್ದು. ಅಲ್ಲಿ ಜಯತೀರ್ಥರ ಪರಿಸ್ಥಿತಿಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ರುದ್ರಾದಿ ದೇವತೆಗಳು ಗರುಡಶೇಷ ರುದ್ರರೇನಿದ್ದಾರೆ, ಗರುಡಶೇಷ ರುದ್ರರನ್ನು ವರ್ಣನೆ ಮಾಡುತ್ತಾ ಆಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಹೇಳುತ್ತಾರೆ, ಗರುಡ ದೇವರ ಪರಿಚಯ ಮಾಡಿಕೊಡುತ್ತಾ, ಶಕ್ರಮುಖ ದೇವಗಣೈಹಿ ಅಚಿಂತ್ಯಂ ಅಂತಾರೆ. ಇಂದ್ರದೇವರಿಗೆ ಗರುಡ ದೇವರ ಶಕ್ತಿ ಏನು ಅಂತ ಊಹಿಸಲಿಕ್ಕೂ ಆಗಲ್ಲ, ಅಂಥ ಪರಾಕ್ರಮ. ಅಮೃತ ತೆಗೆದುಕೊಂಡು ಹೋಗ್ಲಿಕ್ಕೆ ಗರುಡ ದೇವರು ಬಂದಾಗ ರಶ್ಮಿಗಳಲ್ಲಿ ಸಂಕರ್ಷಣ ಮೂರ್ತಿ ಬಿಳಿಯಾಗಿಯೇ ಇದ್ದಾರಂತೆ ಹೇಳ್ತಾರೆ. ಅಂಥ ಸಂಕರ್ಷಣ ಮೂರ್ತಿಯನ್ನ ಚಿಂತನೆ ಮಾಡಿ ಅಪರೂಪ ಭಗವಂತನ ಸಾಕ್ಷಾತ್ಕಾರ ಪಡೆದು ಧರ್ಮ ಮೋಕ್ಷಾದಿಗಳನ್ನ ಪಡೆದರು. ಇನ್ನ ಮುಂದಕ್ಕೆ ಬರ್ತಾ ಇದ್ದಾರೆ. ದಕ್ಷಿಣ ದಿಕ್ಕಾಯಿತು. ದಕ್ಷಿಣ ದಿಕ್ಕಾದ ಮೇಲೆ ವಿಶೇಷವಾಗಿ ಬರುವುದು ಪಶ್ಚಿಮ ದಿಕ್ಕು, ಪ್ರದಕ್ಷಿಣಾಕಾರದಲ್ಲಿ. ಪ್ರತೀಚಿ ದಿಗವಸ್ಥಿತ ರಶ್ಮಯ, ಆ ಪಶ್ಚಿಮ ದಿಕ್ಕಿನಲ್ಲಿರುವ ರಶ್ಮಿಗಳೇ ಮಧು ಆಶ್ರಯವಾದಂಥ ಗೂಡಿನಂತೆ. ಅಲ್ಲಿರುವ ರೂಪಗಳು ಪ್ರದ್ಯುಮ್ನ ರೂಪಗಳು, ರಶ್ಮಿ ಶಬ್ದ ವಾಚ್ಯಗಳಾಗಿವೆ. ಅಲ್ಲಿರತಕ್ಕಂಥ ಭಗವಂತನನ್ನ ಸಾಮ ವೇದ ಅಭಿಮಾನಿಗಳಾದ, ಆದ್ದರಿಂದ ಸಾಮ ಅಂತ ಹೆಸರಿಟ್ಟುಕೊಂಡ, ಸಾಮ ಹೆಸರಿರುವ ಶಕ್ರಮುಖ್ಯಾ ಆದಿತ್ಯಾಹ, ಇಂದ್ರ ಮೊದಲಾದ ಆದಿತ್ಯರೆಲ್ಲ ಸೇರಿಕೊಂಡು ಏನು ಮಾಡ್ತಾ ಇದ್ದಾರೆ? ಸಾಮವೇದವೇ ಪುಷ್ಪ, ಸಾಮವೇದ ಪುಷ್ಪದಲ್ಲಿರುವ ಭಗವಂತನನ್ನ ಚೆನ್ನಾಗಿ ವಿಚಾರ ಮಾಡುತ್ತಾ ಇದ್ದಾರೆ. ಎಷ್ಟು ಆಳವಾಗಿ ವಿಚಾರ ಮಾಡುತ್ತಾರೆ ಅಂದರೆ ಅಪರೂಪ ಆನಂದ ಪಡ್ತಾ ವಿಚಾರ ಮಾಡುತ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಮಕರಂದ ಬರ್ತಾ ಇದೆ. ಆ ಮಕರಂದವನ್ನ ತೆಗೆದು ಈ ಮಂಡಲದಲ್ಲಿ ಇಟ್ಟಾಗ, ಅಂದರೆ ಆ ದೇವರಲ್ಲಿ ನಾವು ಚಿಂತನೆ ಮಾಡಿದಾಗ, ಅಲ್ಲಿ ಭಗವಂತ ಪ್ರದ್ಯುಮ್ನನೆಂಬ ಭಗವದ್ ರೂಪ ಮಧು ಅಭಿವ್ಯಕ್ತ ಆಯಿತು. ಇಲ್ಲೊಂದು ವಿಷಯ ಹೇಳಬೇಕಾಗುತ್ತೆ, ಹೇಳಿದರೆ ಉಪಕಾರ ಆದರೆ ತುಂಬಾ ಸಂತೋಷಕರವಾದ ಕಟ್ಟದು. ಯಾಕೆ ಅಂದರೆ ಜಪ ಎಲ್ಲರೂ ಮಾಡುತ್ತೀವಿ ನಾವು. ಜಪ ಅರ್ಪಣೆ ಮಾಡುವುದು ಹೇಗೆ ಅಂದರೆ ಗೊತ್ತು, ಇಷ್ಟು ಜಪ ಮಾಡಿದೆ, ಇದು ದೇವರಿಗೆ ಅರ್ಪಣೆ ಆಗಲಿ ಅಂತ ಇಷ್ಟು ಕೊಡುತ್ತಾ ಇದ್ದೇವೆ. ಈ ಕೊಡುವುದು ಎಲಿಮೆಂಟರಿ ಸ್ಟೇಜ್, ಸ್ವಲ್ಪ ಹಂತ ಬೆಳೆದು ಕೊಡಬೇಕು. ಹೇಗೆ ನಾವು ಮಾಡಿದ ಜಪ ಹೇಗೆ ದೇವರನ್ನ ಸೇರ್ತಾ ಇದೆ ಎಂಬುದು ತಿಳಿದುಕೊಟ್ರೆ ಆ ಫಲ ಬೇರೆ. ಅದಕ್ಕೆ ಹೇಳ್ತಾರೆ ಜಪ ಮಾಡುವಾಗ ಷೋಡಶಿಯಲ್ಲಿ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ, ಅದು ಮನಸ್ಸಿನಿಂದ ಮಾಡಲಿ ಬಾಯಿಯಿಂದ ಉಚ್ಚಾರ ಮಾಡಲಿ, ಮಾಡುವಾಗ ಒಂದೊಂದು ಮಂತ್ರ ಅಥವಾ ಜಪ ಹೇಳುವಾಗ ವರ್ಣಗಳ ಉಚ್ಚಾರ ಆಗುತ್ತೆ. ಶಬ್ದಗಳ ಉಚ್ಚಾರ ಅಂದ್ರೆ ವರ್ಣಗಳ ಉಚ್ಚಾರ. ಆ ವರ್ಣಗಳ ಉಚ್ಚಾರ ಆಗುವಾಗ ಆ ಮೊದಲುಕೊಂಡು ಕ್ಷಪರ್ಯಂತ ವರ್ಣಗಳ ಉಚ್ಚಾರ, ಆ ಮೊದಲುಕೊಂಡು ಕ್ಷಪರ್ಯಂತ ವರ್ಣಗಳ ಉಚ್ಚಾರ ಆಗುವಾಗ ಆ ಮೊದಲುಕೊಂಡು ಕ್ಷಪರ್ಯಂತ ವರ್ಣಗಳ ಅಭಿಮಾನಿ ಭಗವದ್ರೂಪಗಳು ಹೊರಟು ಬರ್ತಾ ಬರುತ್ತೆ. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ ಅಂತ ಎಲ್ಲಾ ರೂಪಗಳು ನಮಗೆ ಗೊತ್ತಿಲ್ಲದೆ ಎಲ್ಲಿರುತ್ತೆ ಈ ರೂಪಗಳು ಅಂದರೆ ನಮ್ಮ ಹೃದಯದಲ್ಲಿರುವ ಅಷ್ಟದಳ ಕಮಲದ ಒಳಗಿರುವ 51 ಕೇಸರ ಲೆಕ್ಕ ಇಟ್ಟಿವೆ. 51 ಕೇಸರ, ಆ 51 ಕೇಸರಕ್ಕೆ 51 ಭಗವದ್ ರೂಪ ನಿಂತಿವೆ, ಅಜಾದಿ ಭಗವದ್ ರೂಪಗಳು. ಆ ರೂಪಗಳೇ ನಮ್ಮಿಂದ ಉಚ್ಚಾರ ಮಾಡಿಸಿ ಆ ಕಾಲದಲ್ಲಿ ಹೊರಡುತ್ತೆ. ಈ ವರ್ಣಗಳಲ್ಲಿರುವ ಅಕಾರ ಮೊದಲುಕೊಂಡು ಎಲ್ಲಾ ವರ್ಣಗಳಲ್ಲಿರುವ ಭಗವದ್ ರೂಪಗಳಿಗೆ ಹೆಸರೇನು ಅಂದ್ರೆ ಅರ್ಕಲಿ ಅಂತ ಹೆಸರು. ಯಾಕೆ ಅರ್ಕೆ ಲೀನತ್ವ ಅಂತ ಹೇಳುತ್ತಾರೆ. ಅರ್ಕ ಅಂದ್ರೆ ಸೂರ್ಯ, ಸೂರ್ಯನಲ್ಲಿ ಲೀನ ಆಗುತ್ತಾದ್ದರಿಂದ ಈ ವರ್ಣಗಳಿಗೆ ಅರ್ಕಲಿ ಅಂತ ಹೆಸರು. ಏನು ವರ್ಣಗಳು ಸೂರ್ಯನಲ್ಲಿ ಲೀನ ಆಗುವುದು ಅಂದ್ರೆ ಏನು ಅಂದರೆ ನಮ್ಮ ಬಾಯಿಯಿಂದ ಮಂತ್ರಗಳ ಉಚ್ಚಾರ ಆದಾಗ ಆ ವರ್ಣಗಳಿಂದ ಹೊರಟ ಭಗವದ್ ರೂಪಗಳು ಸೀದಾ ಎಲ್ಲಿಗೆ ಹೋಗುತ್ತೆ ಅಂದರೆ ಸೂರ್ಯಮಂಡಲಕ್ಕೆ ಹೋಗುತ್ತೆ. ಸೂರ್ಯಮಂಡಲದಲ್ಲಿ ದೇವರನ್ನು ಸೇರಿ ತಿರುಗಿ ಮತ್ತು ನಮ್ಮ ಹೃದಯದಲ್ಲಿ ಸೇರುತ್ತೆ. ಅರ್ಥ ಆಗ್ಲಿಲ್ಲ ನಮಗೆ, ಹೋಗೋದ್ಯಾಕೆ ಬರೋದ್ಯಾಕೆ ಅಂತ. ಈಗ ಗಾಯತ್ರಿ ಮಂತ್ರದ ಅರ್ಥ, ಧಿಯೋ ಯೋ ನ ಪ್ರಚೋದಯಾತ್, ಒಟ್ಟಾರೆ ಹೇ ನಾರಾಯಣ ಬುದ್ಧಿ ಪ್ರಚೋದನೆ ಮಾಡು ಅಂತ ದೇವರಲ್ಲಿ ಬೀಳೋದು, ಅಡ್ಡ ಬೀಳೋದು. ಹಾಗಾದರೆ ದೇವರಲ್ಲಿ ನಮ್ಮ ಪ್ರಾರ್ಥನೆ ಸೇರಬೇಕು, ಪ್ರಾರ್ಥನೆ ಕೇಳಿದ ದೇವ ನಮಗೆ ಅನುಗ್ರಹ ಮಾಡಬೇಕು, ಎರಡಾಗಬೇಕಲ್ಲಿ. ದೇವರಿಗೆ ನಮ್ಮ ಪ್ರಾರ್ಥನೆ ಸೇರುವುದು ಅಂದ್ರೆ ಏನು? ಪ್ರಾರ್ಥನೆ ಅಂದ್ರೆ ಯಾವ ರೂಪದ್ದು? ಅಕ್ಷರಗಳಿಂದ ಕೂಡಿದ್ದು. ಈ ಅಕ್ಷರಗಳು ಅಂದರೆ ವಿಶೇಷವಾದ ಶಬ್ದ ಧ್ವನಿ ಏನಿವೆ ಇವೆಲ್ಲ ದೇವರನ್ನ ಸೇರುವುದು ಅಂದ್ರೆ ದೇವ ಅಪ್ರಾಕೃತ, ಆತನನ್ನ ಇವು ಸೇರೋದು ಅಂದರೆ ಆ ವರ್ಣಗಳಲ್ಲಿರುವ ಭಗವದ್ ರೂಪ, ಆ ಅರ್ಥಗತ ಭಗವದ್ ರೂಪ ಇಲ್ಲಿಂದ ಹೊರಟು ಆ ಸ್ವಾಮಿಯಲ್ಲಿ ಸೇರಿದರೆ ನಮ್ಮ ಅಪ್ಲಿಕೇಶನ್ ದೇವರತ್ರ ಹೋದಂತೆ. ಪ್ರಸಾದ ಬರಬೇಕಲ್ಲ, ಪ್ರಸಾದ ಬರಬೇಕು ಅಂದರೆ ನಮ್ಮ ಬುದ್ಧಿ ಪ್ರೇರಣೆ ಆಗಬೇಕಾದರೆ ದೇವರು ಅಲ್ಲಿಂದ ಹಾಂಫಟ್ ಅಂತ ಇಲ್ಲ, ಏನು ಮಾಡುತ್ತಾ ಇದ್ದಾನೆ, ಇಲ್ಲಿಂದ ಹೊರಟ ಆ ರೂಪಗಳನ್ನ ತಿರುಗಿ ಕಳಿಸ್ತಾ ಇದ್ದಾನೆ. ಆ ರೂಪಗಳು ಬದಲಾಗ್ತಾ ಇವೆ. ವರ್ಣಗಳಲ್ಲಿರುವ ನಮ್ಮಿಂದ ಹೊರಟು ಸೂರ್ಯಮಂಡಲ ಸೇರಿದ ಆ ವರ್ಣಗಳಲ್ಲಿರುವ ರೂಪಗಳು ಪ್ರಸಾದೋನ್ಮುಖವಾಗಿ ಬರ್ತಾ ಇವೆ, ಬಂದು ನಮ್ಮಲ್ಲಿ ಸೇರಿದಾಗ ಬುದ್ಧಿ ಪ್ರೇರಣೆ ಆಗ್ತಾ ಇದೆ. ಗಾಯತ್ರಿ ಮಂತ್ರ ಜಪ ಮಾಡು, ಬುದ್ಧಿ ಬರುತ್ತೆ. ಈ ಕ್ರಮ ತಿಳ್ಕೊಂಡು ಜಪ ಮಾಡಿದ್ರು, ಪಾರಾಯಣ ಮಾಡಿದ್ರು, ಸುಳಾದಿ ಹೇಳಿದ್ರು, ಎಲ್ಲ ಈ ರೀತಿಯೇ. ಬರೇ ಅದಕ್ಕೆ ಯಾಕೆ ಹೇಳುತ್ತಾರೆ, ಮಾತೇ ಮಂತ್ರಗಳಾದವು ಅಂತ ಜ್ಞಾನಿಗಳಿಗೆ ಹೇಳುತ್ತಾರೆ. ಕ್ರಮ ಏನು? ಮಾಮೂಲು ಮಾತಾಡಿದ್ರೂ ಕೂಡ ಅಲ್ಲಿ ವರ್ಣಗಳೇ ಉಚ್ಚಾರ ಆಗಬೇಕು. ನಮಗೆ ಗೊತ್ತಿಲ್ಲದಿದ್ರೂ ದೇವರ ರೂಪಗಳೇ ಹೊರಡುತ್ತೆ, ಅಲ್ಲಿ ಸೇರಿ ಬರುತ್ತೆ. ಜ್ಞಾನಿಗಳಿಗೆ ವೇದ ಮಂತ್ರಗಳಾದರೂ ಮಾಮೂಲು ಮಾತಾದರೂ ದೇವರ ರೂಪಗಳ ಗುಂಪೇ ಕಾಣಿಸಿ ಅದನ್ನ ಕೃಷ್ಣನಿಗೆ ಅರ್ಪಣೆ ಮಾಡುತ್ತಾರೆ. ಇದು ಕ್ರಮ. ಆ ರೀತಿಯಲ್ಲಿ ಜಪ ಅರ್ಪಣೆ ಮಾಡಿದವನಿಗೆ ಎಷ್ಟು ಫಲ ಬರುತ್ತೆ ಅಂದರೆ ಹೇಳುತ್ತಾರೆ, ಒಂದೊಂದು ಅಕ್ಷರ ಜಪ ಮಾಡಿದ ಒಂದೊಂದು ಅಕ್ಷರ ಈ ರೀತಿ ಸೇರತಾ ಇದೆ, ಈ ರೀತಿ ತಿರುಗಿ ಬರ್ತಾ ಇದೆ ಅಂತ ತಿಳ್ಕೊಂಡವರಿಗೆ ಒಂದೊಂದು ಅಕ್ಷರಕ್ಕೂ ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ. ಎಂಥ ಅಪರೂಪ ಅನುಸಂಧಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕ್ರಮ, ನಾವು ಚಿಂತನೆ ಮಾಡಿದಾಗ ಹೋಗುವ ರೂಪ ಬೇರೆ, ಬರುವಾಗ ರೂಪ ಬೇರೆ. ಪ್ರಾಯಶಃ ಒಂದು ಕಥಾ ನೀವು ಕೇಳಿರ್ತೀರ, ಸುರೇಂದ್ರ ತೀರ್ಥರು ಹಂಪಿಗೆ ಬಂದರು, ಬಂದಾಗ ತುಳಸಿ ವನ ಕಾಣಿಸಿತು, ತುಂಬ ಚೆನ್ನಾಗಿತ್ತು, ಕೃಷ್ಣಾರ್ಪಣ ಅಂದರು. ಇಡೀ ವನದಲ್ಲಿರುವ ದಳಗಳೆಲ್ಲ ಕೃಷ್ಣಾರ್ಪಣ ಆಯಿತು. ವ್ಯಾಸರಾದರು ಇತ್ತ ಇದ್ರು, ವ್ಯಾಸರಾದರು ಪೂಜೆಗೆ ಕೂತಾಗ ಶಿಷ್ಯ ಆಗಲೇ ತುಳಸಿ ತಂದಿಟ್ಟ, ಹಸಿಯಾದ ತುಳಸಿ ಕೊಡಬೇಕಂತ ದೇವರಿಗೆ ಹಸಿಯಾದ ತಂದಿಟ್ಟ. ವ್ಯಾಸರಾಜರು ನೋಡಿದ್ರು, ಇದು ನಿರ್ಮಾಲ್ಯವೋ ಅಂದ್ರು. ನಮಗೆ ಗೊತ್ತಾಗಲ್ಲ ಅದು ಹಸಿಯಾದದ್ದು ದೇವರ ಮೇಲೆ ಇಟ್ಟು ತೆಗೆದ್ರು ಅದು ನಿರ್ಮಾಲ್ಯ ಅಂತ ಗೊತ್ತಾಗಲ್ಲ, ಹಾಗೆ ಹಾಕ್ಬಿಡ್ತೇವೆ. ನಮಗೂ ವ್ಯಾಸರಾಜರಿಗೂ ವ್ಯತ್ಯಾಸ ಬಹಳ. ಅದಕ್ಕೆ ನಮಗೆ ಅರ್ಥ ಆಗತ್ತೆ, ವ್ಯಾಸರಾಜರು ಮೊದಲಾದ ಜಯತೀರ್ಥರು ಮೊದಲಾದ ದೊಡ್ಡವರು ದೇವರನ್ನ ನೋಡಿ ಬರೆದ ಗ್ರಂಥಗಳನ್ನ ಏನೂ ಗೊತ್ತಿಲ್ಲದ ನಾವು ಮುಟ್ಟಬೇಕಾದರೆ ಹೆದರಿಕೆ ಬರುತ್ತೋ ಇಲ್ಲವೋ. ಆ ರೀತಿ ವ್ಯಾಸರಾಜರು ಆ ತುಳಸಿ ದಳವನ್ನ ನೋಡಿದಾಗ ಇದು ನಿರ್ಮಾಲ್ಯ ಅಂತ ಹೇಗೆ ಹೇಳಿದ್ರು ಅಲ್ಲಿ ಬರಬೇಕು ಪ್ರಶ್ನೆ. ಅಲ್ಲಿ ಹೇಳುತ್ತಾರೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಮೊದಲು ತುಳಸಿ ದಳದಲ್ಲಿರುವ ರೂಪವೇ ಬೇರೆ, ಅರ್ಪಣೆ ಆದ ಮೇಲೆ ದೇವರ ರೂಪ ಬದಲಾಯಿತು. ಅದು ನೋಡಿ ವ್ಯಾಸರಾದರು ಹೇಳಿದ್ರು, ಒಳದೃಷ್ಟಿ ಇದೆ ಅವು ಅಯ್ಯ, ಇದು ತುಳಸಿ ದಳ ನಿರ್ಮಾಲ್ಯ ಅಂದ್ರು. ಒಟ್ಟಾರೆ ಅರ್ಥ ಆಯಿತಲ್ಲವೋ, ಮೊದಲು ಸಮರ್ಪಣೆ ಮಾಡುವಾಗ ಭಗವದ್ ರೂಪ ಬೇರೆ, ಪ್ರಸಾದ ರೂಪೇಣ ಭಗವದ್ ರೂಪ ಬೇರೆ, ಅದು ಇಲ್ಲಿ ಮಾಡಿದ್ದು. ಇವರು ಚಿಂತನೆ ಮಾಡುವಾಗ ಇವರಿಂದ ಪ್ರಾರ್ಥನಾತ್ಮಕವಾದ ರೂಪಗಳು ಹೋಗಿ ಇವರಿಗೆ ಪ್ರಸಾದಾತ್ಮಕವಾದ ಭಗವದ್ ರೂಪಗಳು ಬಂದು ಅವರಲ್ಲಿ ಗುಣ ಪ್ರಕಟ ಆಗ್ತಾ ಬಂತು. ಇದು ಮಧುವಿದ್ಯಾ ಉಪಾಸನೆಯ ರಹಸ್ಯ. ಇಷ್ಟು ಬೇಡ, ಚೂರಾದರೂ ನಾವು ದೇವರ ಚಿಂತನೆ ಮಾಡಿದರೆ ನಮಗೂ ಒಳಗೆ ಗುಣಗಳು ಪ್ರಕಟ ಆಗುತ್ತೆ. ಸರಿ, ಯಾರು ಬಂದ್ರು, ಪ್ರತೀಚಿ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿ, ಎಂಥ ರಶ್ಮಿಗಳು, ಕೃಷ್ಣವರ್ಣದ ಕಪ್ಪು ಬಣ್ಣದ ರಶ್ಮಿಗಳಲ್ಲಿ ಹಳದಿ ಬಣ್ಣದಲ್ಲಿರಬೇಕಾದ ಪ್ರದ್ಯುಮ್ನ ಕಪ್ಪು ಬಣ್ಣದಲ್ಲಿ ಪ್ರತ್ಯಕ್ಷನಾದ. ಅವರಿಗೆ ಕಪ್ಪು ಅಂತ ದೇವರನ್ನ ತೆಗೆದು ಹಾಕಬೇಡಿ, ತುಂಬಾ ಸುಂದರವಂತ ಹೇಳುತ್ತಾರೆ. ಕಪ್ಪು ಮೇಘದ ಕಾಂತಿಯಿಂದೊಪ್ಪುವ ತಿಮ್ಮಪ್ಪ ಅಂತಾರೆ, ಅಷ್ಟು ಸುಂದರ. ಕಪ್ಪಾದರೂ ಸ್ವಾಮಿ ಅಷ್ಟು ಚೆನ್ನಾಗಿರುತ್ತಾನಂತೆ. ಸ್ವಾಮಿ ಕಾಣತಾ ಇದ್ದಾನೆ, ಕೃಷ್ಣ ರೂಪದ ರಶ್ಮಿಗಳಲ್ಲಿ ಸ್ವಾಮಿ ಇದ್ದು ಅಪರೂಪವಾಗಿರತಕ್ಕಂಥ ಇಂದ್ರಾದಿ ಆದಿತ್ಯರಿಗೆ ಮೋಕ್ಷಾದಿಗಳನ್ನು ಕೊಡತಾ ಇದ್ದಾನೆ. ಏವಂ ವೇತ್ತು ಅಧಿಕಾರಿಣೋಪಿ, ಅಧಿಕಾರಿಯಾಗಿ ಈ ರೀತಿ ಚಿಂತನೆ ಮಾಡುವವರಿಗೂ ಕೂಡ ಫಲಂ ದದಾತಿ, ಫಲವನ್ನ ಕೊಟ್ಟು ಬಿಡುತ್ತಾನೆ. ಇನ್ನ ಬರುವುದು ಉತ್ತರ ದಿಕ್ಕು. ಉತ್ತರ ದಿಕ್ಕಿನಲ್ಲಿರುವ ರಶ್ಮಿಗಳಲ್ಲಿರುವ ಭಗವದ್ ರೂಪ ಯಾವುದು ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಆಯಿತು, ಬರಬೇಕಾದ್ದು ಅನಿರುದ್ಧ. ಅನಿರುದ್ಧ ಬರುತ್ತಾ ಇದ್ದಾನೆ, ಆತನೇ ರಶ್ಮಿ ನಾಮಕನಾಗಿದ್ದಾನೆ, ಮಧು ನಾಮಕನಾಗಿದ್ದಾನೆ. ಇಲ್ಲಿ ಯಾರಯ್ಯ ಬಂದದ್ದು ಜೇನು ಹುಳಗಳು ಅಂದ್ರೆ ಹೇಳುತ್ತಾರೆ, ಸೋಮಾದ್ಯಾಹ ಮರುತಃ, ಸೋಮ ಮೊದಲಾದ ಮರುತ್ತುಗಳು ಬರ್ತಾ ಇದ್ದಾರೆ. ಇವರು ಅಥರ್ವಣ ವೇದಕ್ಕೂ ಇತಿಹಾಸ ಪುರಾಣಗಳಿಗೂ ಅಭಿಮಾನಿಗಳು. ಅವರು ಇತಿಹಾಸ ಪುರಾಣಗಳನ್ನ ಅಥರ್ವ ವೇದವನ್ನ ಒಡೆದು ಒಡೆದು ನೋಡಿದಾಗ ವಿಶೇಷವಾದ ಭಗವದ್ಗುಣಗಳನ್ನ ಏನು ಉಪಾಸನೆ ಮಾಡಿದರು. ಮಾಡಿದಾಗ ಉತ್ತರ ದಿಕ್ಕಿನಲ್ಲಿ ಯಾವ ರಶ್ಮಿಗಳು ಅತ್ಯಂತ ಕೃಷ್ಣ ರಶ್ಮಿಸು ಹೇಳ್ತಾರೆ, ತುಂಬಾ ಕಪ್ಪು, ಕಾಡುಗಪ್ಪು. ಪಶ್ಚಿಮ ದಿಕ್ಕಿನಲ್ಲಿ ಕಪ್ಪು, ಉತ್ತರ ದಿಕ್ಕಿನಲ್ಲಿ ಕಾಡುಗಪ್ಪು. ಆ ಕಾಡುಗಪ್ಪಿನ ರಶ್ಮಿಗಳಲ್ಲಿ ಕಾಡುಗಪ್ಪಿನ ರೂಪದಿಂದ ಅನಿರುದ್ಧ ಪ್ರತ್ಯಕ್ಷನಾದ. ಅವರು ಇಲ್ಲಿ ನೋಡಿ, ಯಾರು ಯಾರು ಯಾವ ಯಾವ ವೇದದ ಎಂಥೆಂಥ ಗುಣಗಳು ಉಪಾಸನೆ ಮಾಡಿದರು ಆಯಾ ಗುಣಗಳಿಂದ ಅವರಿಗೆ ಕಾಣಿಸಿದ. ಮೊದಲು ಹೇಳಿದ್ದೆ, ಜೇನಿನ ಗೂಡಿರುತ್ತೆ, ಆ ಗೂಡಿನಲ್ಲಿ ಐದು ತೂತುಗಳಿದ್ದರೆ ಒಂದೊಂದು ತೂತಿನಲ್ಲಿರುವ ಜೇನಿನ ಡೆನ್ಸಿಟಿ ಅಥವಾ ರುಚಿ ಬೇರೇನೆ ಇರುತ್ತೆ ಅಂತ. ಅದು ಅವರೇ ಹೇಳುತ್ತಾರೆ, ಯಾರು ಅನಿಮಲ್ ಪ್ಲಾನೆಟ್ ಅವರು ಹೇಳುತ್ತಾರೆ. ಇದು ಕೇಳಿದ ಮೇಲೆ ನೋಡಿದ್ದೆ ನಾನು, ಹೌದೋ ಅಲ್ಲವೋ ನಮ್ಮವ್ರು ಹೇಳಿದ ಸತ್ಯವೋ ಅಲ್ಲವೋ ಅಂತ ನೋಡಿದಾಗ ಆಶ್ಚರ್ಯ ಆಯಿತು ನನಗೆ. ಆದರೆ ನಮಗೆ ಎಲ್ಲಾ ಸೇರಿ ಹಿಂಡಿ ಕೊಡೋದರಿಂದ ಯಾವ ರುಚಿ ಅದು ಗೊತ್ತಾಗಲ್ಲ. ಆದ್ದರಿಂದ ಆಯಾ ತೂತಿನಲ್ಲಿರುವ, ಆಯಾ ರಶ್ಮಿಗಳಲ್ಲಿರುವ ದೇವರು ಪ್ರಕಟ ಮಾಡುವ ಗುಣಗಳೇ ಬೇರೆ. ಅವರವರಿಗೆ ತಕ್ಕ ಗುಣಗಳು ಸ್ವಾಮಿ ಉಪಾಸನೆ ಮಾಡಿಸಿಕೊಂಡು ಪ್ರಕಟ ಮಾಡುತ್ತಾ ಇದ್ದಾನೆ. ನಂತರ ಅವರಿಗೆ ಮೋಕ್ಷಾದಿಗಳನ್ನು ಕೊಟ್ಟ, ತಿಳಿದವರಿಗೆ ಫಲ ಕೊಟ್ಟ ಸ್ವಾಮಿ. ಊರ್ಧ್ವ ದಿಕ್ಕಿಗೆ ಬರ್ತಾ ಇದ್ದಾರೆ, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಮುಗೀತು, ಊರ್ಧ್ವ ದಿಕ್ಕು ಉಳಿತು. ಅಲ್ಲಿ ಯಾರಿರೋದು ಅಂದರೆ ಹೇಳ್ತಾ ಇದ್ದಾರೆ, ಉದ್ಯದಾದಿತ್ಯ ವರ್ಣದ ರಶ್ಮಿಗಳು, ಸ್ವಲ್ಪ ತಿಳಿ ಕೆಂಬಣ್ಣದ ರಶ್ಮಿಗಳಿವೆ, ಆ ತಿಳಿ ಕೆಂಬಣ್ಣದ ರಶ್ಮಿಗಳಲ್ಲಿ ನಾರಾಯಣ ರೂಪಗಳಿವೆ. ಯಾರಯ್ಯ ಇಲ್ಲಿ ಜೇನು ಹುಳಗಳು ಅಂದರೆ ಹುಳ ಸ್ಥಾನೀಯರು ಅಂದರೆ ಹೇಳುತ್ತಾರೆ, ಎಲ್ಲ ರುಜುಗಳು ಬ್ರಹ್ಮಾದಿ ರುಜುಗಳು ಎಲ್ಲರೂ ಸೇರಿದ್ದಾರಂತೆ. ಅವರ ಹೊಟ್ಟೆ ದೊಡ್ಡದು, ಮಿಕ್ಕವರದ್ದೆಲ್ಲ ಬಾಯಿ ಚಿಕ್ಕದು, ಹೊಟ್ಟೆ ಚಿಕ್ಕದು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಒಂದೊಂದು ದಿಕ್ಕಿನಲ್ಲಿದ್ದವರು ಒಂದೊಂದು ಪುಷ್ಪ ಕಚ್ಚಿದರೆ ಇವರಿಗೆ ಎಲ್ಲಾ ಪುಷ್ಪವೂ ಬೇಕು, ಎಲ್ಲಾ ವೇದಗಳು ಇವರಿಗೆ ಪುಷ್ಪ, ಇತಿಹಾಸ ಪುರಾಣಗಳು ಇವರಿಗೆ ಪುಷ್ಪ, ಎಲ್ಲಾ ಸೇರಿ ಎಲ್ಲದರಲ್ಲಿ ನೋಡಿ ಅವರವರು ಕಚ್ಚಿ ಚೂರು ಚೂರು ನೋಡಿದ್ರು. ಎಲ್ಲರೂ ಕೂಡ ಇವರು ಬಳೆದು ಹೋಗ್ತಾ ಇದ್ದಾರೆ, ಇಡೀ ವೇದದಲ್ಲಿರುವ ಎಲ್ಲಾ ಸಾರ ಬಳೆದು ತೆಗೀತಾ ಇದ್ದಾರೆ. ಆದ್ದರಿಂದ ಹೇಳುತ್ತಾರೆ ಬ್ರಹ್ಮಾದಿ ರುಜುಗಳು ಹೇಳುತ್ತಾರೆ ಗುಹ್ಯೋಪದೇಶಕರು ಇವರು, ಆದ್ದರಿಂದ ಅಪರೂಪ ತಾಕತ್ತವರದ್ದು. ಆ ರೀತಿಯಾಗಿ ಎಲ್ಲಾ ಸಾಮರ್ಥ್ಯ ಭಗವಂತನ ಗುಣಗಳನ್ನು ತೆಗೆದು ವಿಷಯ ವ್ಯಾಪ್ತೋಪಾಸಕರು ಆ ರೀತಿ ಉಪಾಸನೆ ಮಾಡುತ್ತಾ ಇದ್ದಾರೆ. ಅವರಿಗೆ ನಾರಾಯಣ ವಿಶೇಷವಾದಂಥ ಉದ್ಯದಾದಿತ್ಯವರ್ಣ ನಾರಾಯಣ ದರ್ಶನ ಕೊಡತಾ ಇದ್ದಾನೆ. ಈ ಐದು ದಿಕ್ಕಿನಲ್ಲಿ ಇರುವ ದೇವತೆಗಳು ಉಪಾಸನೆ ಮಾಡುವ ನಾರಾಯಣಾದಿ ಐದು ರೂಪಗಳೇನಿವೆ, ಅವರು ಉಪಾಸನೆ ಮಾಡುವುದು ಪ್ರಧಾನ ಗುಣ ಯಾವುದು ಅಂದರೆ ಆ ಐದು ರೂಪಗಳೇ ಬ್ರಹ್ಮಾಂಡವನ್ನು ನಿಲ್ಲಿಸಿವೆ, ಆ ಐದು ರೂಪಗಳೇ ಪ್ರತಿಯೊಂದು ಪದಾರ್ಥ ತಯಾರು ಮಾಡಿವೆ. ಅಷ್ಟು ಅರ್ಥ ಆಗಲ್ಲ, ಸ್ವಾಮಿ ಮೂರೇ ಪದಾರ್ಥ ಬಳಸಿದ ಇಡೀ ಬ್ರಹ್ಮಾಂಡ ಕಟ್ಟಲಿಕ್ಕೆ, ಅಗ್ನಿ ನೀರು ಭೂಮಿ, ಹೌದಲ್ವೋ, ಮೂರೇ ಬಳಸಿ ಇಷ್ಟೆಲ್ಲ ತಯಾರು ಮಾಡಿದ. ಇಷ್ಟೆಲ್ಲ ಅಂದರೆ ಮೃದುವಾದ ಪುಷ್ಪವೂ ಅದರಿಂದ ತಯಾರಾಯಿತು, ಕಠಿಣವಾದ ಕಬ್ಬಿಣವೂ ಆ ಮೂರರಿಂದ ತಯಾರು ಮಾಡಿದ, ಎಲ್ಲ ಪದಾರ್ಥ ಆ ಮೂರರಿಂದ ಮಾಡಿದ. ಆ ಮೂರರಿಂದ ಮಾಡುವಾಗ ಇಷ್ಟು ವೆರೈಟಿ ಹೇಗೆ ಬಂತು, ಒಂದೊಂದರಲ್ಲಿ ಒಂದೊಂದು ಗುಣ ಪ್ರಕಟ ಆಗ್ತಾ ಇದೆ. ಹೀಗೆ ಮಾಡಲಿಕ್ಕೆ ಸಾಧ್ಯವೋ ಅಂದರೆ ತನ್ನ ರೂಪಗಳ ಬಳಕೆ ಮಾಡಿದ, ಐದು ರೂಪಗಳನ್ನು ಬಳಸಿದ. ಈ ಐದು ರೂಪಗಳು ಒಂದೊಂದು ವ್ಯೂಹದಲ್ಲಿ ನಿಂತಾಗ ಒಂದೊಂದು ಪದಾರ್ಥ ವಿಚಿತ್ರ ಗುಣಗಳು ಪ್ರಕಟ ಮಾಡಿಸಿದ. ಇಷ್ಟು ಹೇಳಿದ್ರು ನಮಗೆ ಅಷ್ಟು ತಲೆಗೆ ಬರಲ್ಲ. ಅದಕ್ಕೆ ಏನೋ ಸ್ವಾಮಿ ಜ್ಞಾನಿಗಳನ್ನು ನಮ್ಮ ಮಧ್ಯೆ ಇಟ್ಟು ಕರಕೊಂಡು ಹೋಗ್ತಾನೆ. ರಾಯರ ಮುಂದೆ ನವಾಬು ಮಾಂಸ ಖಂಡ ಇಟ್ಟ, ರಾಯರು ಪ್ರೋಕ್ಷಣೆ ಮಾಡಿದರು, ಮಾಂಸ ಖಂಡ ಹಣ್ಣು ಹಂಪಲಾಯಿತು. ಇರಲಿ, ಹೇಗಾಯಿತು, ರಾಯರೇನಾದರೂ ಹಾಂಫಟ್ ಅಂತ ಮಾಡಿದ್ರೋ? ಇಲ್ಲ, ಅವರು ಬ್ರಹ್ಮಜ್ಞಾನಿಗಳವರು. ಏನು ಮಾಡಿದ್ದು, ಪದಾರ್ಥಗತ ಭಗವದ್ ರೂಪವನ್ನು ಪ್ರಾರ್ಥನೆ ಮಾಡಿದ್ದು, ಬದಲು ಮಾಡಯ್ಯ ಅಂತ. ಏನು ಬದಲು ಮಾಡುವುದು, ಪದಾರ್ಥ ಒಂದೇ, ಭೂಮಿ ಅಗ್ನಿ ನೀರು ಅದೇ ಪದಾರ್ಥ, ದೇವರ ರೂಪ ಬೇರಾಗಿ ನಿಂತಾಗ ಮಾಂಸ ಆಗಿತ್ತು, ಪ್ರಾರ್ಥನೆ ಮಾಡಿದಾಗ ಹೂವು ಹಣ್ಣಲ್ಲಿ ಇರಬೇಕಾದ ರೀತಿಯಲ್ಲಿ ಈ ಐದು ರೂಪಗಳ ವ್ಯೂಹ ನಿಂತಿತು, ಆ ಪದಾರ್ಥ ಹೂವು ಹಣ್ಣಾಯಿತು. ಎಂಥದ್ದು ನೋಡಿ, ಅಂದರೆ ಇಡೀ ಜಗತ್ತು ಈ ಐದೇ ರೂಪಗಳ ವ್ಯೂಹದಿಂದ ವಿಚಿತ್ರ ವಿಚಿತ್ರ ವಿಚಿತ್ರವಾಗಿದೆ. ಮನುಷ್ಯರ ಶರೀರವು ಈ ಐದು ರೂಪಗಳ ವ್ಯೂಹದಿಂದ ತಯಾರಾದದ್ದು. ಕೋಣದ ಶರೀರ, ಆನೆಯ ಶರೀರ, ಇಲಿಯ ಶರೀರ, ಜುರುಳಿಯ ಶರೀರ, ಇರುವೆ ಶರೀರ, ಏನು ವಿಚಿತ್ರ ವಿಚಿತ್ರ ಶರೀರಗಳು, ಅದರ ಲಕ್ಷಣ ಇವೆಲ್ಲ ಪ್ರಕಟ ಆಗುವುದು ಈ ಐದು ರೂಪಗಳ ವ್ಯೂಹಗಳ ವಿಚಿತ್ರ ವ್ಯೂಹದಿಂದ. ಹಾಗಾದರೆ ಆ ಸ್ವಾಮಿಯ ಆ ಐದು ರೂಪಗಳು ಎಂಥ ಉಪಾಸನೆಗೆ ಗುರಿಯಾಗುತ್ತೆ, ಆ ಮಾಡುತ್ತಾ ಇದ್ದಾರೆ. ಒಬ್ಬೊಬ್ಬರು ಆ ದೇವರ ರೂಪಗಳನ್ನು ನೋಡುತ್ತಾರೆ, ಆನಂದ ಪಡುತ್ತಾರೆ, ಅದರಲ್ಲಿ ಮಗ್ನರಾಗಿರುತ್ತಾರೆ. ಅವರಿಗೆ ಬೇರೊಂದು ವಿಷಯ ಪರುವೇ ಇರುತ್ತೋ, ಇರೋದೇ ಇಲ್ಲ. ಆ ರೀತಿ ಭಗವಂತನನ್ನ ಹೇಳ್ತಾ ಇದ್ದಾರೆ. ಅದು ಕೊನೆಗೆ ಮುದ್ರೆ ಹಾಕಿ ಕೊಡತಾ ಇದ್ದಾರೆ. ಏತೆ ಪಂಚರೂಪಾಹ, ಈ ಮಧು ಉಪಾಸನೆಯ ಸಾರ ಸರ್ವಸ್ವವಾದ ಐದು ರೂಪಗಳು ವಾಸುದೇವಾದ್ಯಾಹ. ಸರ್ವ ಶಬ್ದಾಪೇಕ್ಷೆಯ ರಸಾನಾಂ ವೇದಾನಾಮಪಿ ರಸಾಹ, ಎಲ್ಲಾ ಶಬ್ದಗಳು ನೋಡಿದಾಗ ಎಲ್ಲಾ ಶಬ್ದಗಳಿಗಿಂತ ಉತ್ತಮ ರಸ ವೇದಗಳು. ಆ ವೇದಗಳಿಗೆ ರಸ ನಮ್ಮ ಸ್ವಾಮಿ. ಐದು ರೂಪಗಳು ವೇದಗಳಿಗೆ ರಸ. ಇನ್ನ ಶ್ರೇಷ್ಠಾಹ ಅಮೃತಾನಾಮಪಿ ವೇದಾನಾಂ ಅಮೃತತ್ವ ಪ್ರದಾತೃತ್ವಾತ್. ವೇದಗಳು ಅಮೃತ ಅಂತ ಕರೆಸಿಕೊಂಡಿವೆ. ಯಾಕೆ? ಅದರನ್ನ ಚಿಂತನೆ ಮಾಡಿದವರಿಗೆ ಸಾವಿಲ್ಲದೆ ಮಾಡುತ್ತೆ ವೇದ. ಅಂತ ವೇದಕ್ಕೂ ಸಾವಿಲ್ಲದೆ ಮಾಡಿದವ ನಮ್ಮ ಸ್ವಾಮಿ. ವೇದಕ್ಕೂ ಅಮೃತತ್ವ ಕೊಟ್ಟ ಅಂಥ ಸ್ವಾಮಿಯನ್ನ ಅಮೃತ ಅಮೃತ ಇತಿ ಇಲ್ಲಿ ಹೇಳುತ್ತಾರೆ. ಪರಮಾದರಾತ್, ಪರಮಾದರದಿಂದ ಚಿಂತನೆ ಮಾಡಿ. ಅಲ್ಲಿ ಪ್ರಶ್ನೆ ಬರುತ್ತೆ, ಎಷ್ಟು ಕಾಲ ಮಾಡಬೇಕು? ದಿನಕ್ಕೆ ಒಂದು ಗಂಟೆ ಸಾಕೋ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡ್ತಾ ಇದ್ದಾರೆ. ಆಹಾರ ಆಹಹ ಅನುಸಂಧೇಯಂ, ಹಾಗಲೂ ರಾತ್ರಿ ಚಿಂತನೆ ಮಾಡಿ ಅಂತ ತಿಳಿಸಿಕೊಟ್ಟು. ಅಲ್ಲ ಸ್ವಾಮಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಿ, 14 ಪ್ರಕರಣ ಅರಣ್ಯಕಾಚಾರ್ಯರೇ, ಇದು ಎಲ್ಲಿ ಸಿಕ್ತು ನಿಮಗೆ ಅಂದ್ರೆ ಆಶ್ಚರ್ಯಕರವಾದ ಉತ್ತರ ಕೊಡುತ್ತಾರೆ. ಚತುರ್ದಶ ಸುರತ್ನಾನಿ, 14 ಒಳ್ಳೆ ರತ್ನಗಳಿವು. ಏಚ ಲಬ್ಧಾನಿ ಭಾರತೇ, ಭಾರತದಲ್ಲಿ ಸಿಕ್ಕಿದೆಯಂತೆ ಈ ರತ್ನಗಳೆಲ್ಲ ಸಿಕ್ಕಿದೆಯಂತೆ. ಅದೃಶ್ಯ ದೃಶ್ಯಮಾನಾನಿ ಚತುರ್ದಶ ಜೈಸಹ, 14 ಜಯ, ಭಾರತ ಗ್ರಂಥಕ್ಕೆ ಜಯ ಅಂತ. ಆ ಗ್ರಂಥ ಜಯ ಅಂತ ಹೆಸರು ಪಡೆದದ್ದು ಜಯಿ ಭಗವಂತನ ಸನ್ನಿಧಾನದಿಂದ. 14 ರೀತಿಯಾದ ಭಗವದ್ ರೂಪಗಳು ನಿಂತದ್ದರಿಂದ ಇಲ್ಲಿ 14 ರತ್ನಗಳು ಭಾರತದಿಂದ ತೆಗೆದೆ. ನಮಗೆ ಕಾಣಿಸ್ತಾ ಇಲ್ಲಲ್ಲ, ಭಾರತ ನಿತ್ಯ ಕೇಳ್ತೇವೆ ನಾವು, ಇದೆಲ್ಲಿ ಕಂಡಿಲ್ಲ ಅಂದ್ರೆ ಅದೃಶ್ಯ ದೃಶ್ಯಮಾನಾನಿ ಅಂದ್ರು. ಶಬ್ದ ಸ್ವಲ್ಪ ಗಂಭೀರ. ಅದೃಶ್ಯ ದೃಶ್ಯಮಾನಾನಿ ಅಂದ್ರೆ ಅದೃಶ್ಯರು ಯಾರು? ದೇವತೆಗಳು. ಅವರಿಗೆ ದೃಶ್ಯಮಾನಾನಿ, ದೇವತೆಗಳಿಗೆ ಮಾತ್ರ ಕಾಣಿಸುವುದನ್ನ ತೆಗೆದು ತೋರಿದೆ. ಅದರ ಅರ್ಥ ಇದು, ತಾವು ಬೇರೆ ದೇವತೆಗಳು ಅಂತ ತಮ್ಮ ರೂಪದ ಚೂರು ಪರಿಚಯ ಮಾಡಿಕೊಟ್ಟು ಹೋದ್ರು. ಯಾರಾದರೆ ಅರಣ್ಯಕಾಚಾರ್ಯರ ವಿಶೇಷವಾದ ಪಾದವನ್ನ ನೆನೆದು 14 ಪ್ರಕರಣಗಳು, ಸುಮ್ಮನೆ ಬರೀ ಪ್ರಕರಣವಲ್ಲ ಇದು, 14 ರೀತಿಯಾದ ಕೊಡಲಿ ನಮ್ಮ ಪಾಪಗಳನ್ನ ಕತ್ತರಿಸಿ ನಮ್ಮ ಒಳಗೆ ದೇವರ ಸಮ್ಮುಖವಾಗಿ ನಮ್ಮನ್ನ ಮಾಡುವಂತೆ, ದೇವರು ನಮಗೆ ಸಮ್ಮುಖವಾಗುವಂತೆ ಮಾಡುವ ಪ್ರಧಾನವಾದ ಹೇಳ್ತಾರೆ. ಈ 14 ಉಪಾಸನೆಗಳು ಮಾಡಿದರೆ ಸಾಕು, ಮನಸ್ಸು ದೇವರಲ್ಲಿ ಹರಿದು ಹರಿದು ಹೋಗುತ್ತೆ. ಆಗ ಇದು ಸುಲಭ ಚೂರು. ಇದು ನಿತ್ಯ ಅನುಷ್ಠಾನ ಮಾಡುತ್ತಾ ಬಂದರೆ ಕಬ್ಬಿಣದ ಕಡಲಿ, ಇನ್ನೊಂದು ಷೋಡಶಿ, ಅದು ಅರ್ಥ ಆಗುತ್ತೆ, ಅದರಲ್ಲಿ ಆಸಕ್ತಿ ಬರುತ್ತೆ ಅಂತ ಹೇಳಿದ್ದಾರೆಂಬಲ್ಲಿಗೆ ಇವತ್ತಿನ ಪ್ರಕರಣ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ನಾಳದ್ದು 2 ದಿವಸ ಉಳಿದಿದೆ. ಅದಕ್ಕೆ ಹೋದ ಒಂದು 10 ದಿವಸಗಳಲ್ಲಿ ಅರ್ಧ ಭಾಗ ನೋಡಿದವು. ಆ ಅರ್ಧ ಭಾಗ ಪ್ರಾಯಶಃ ಹಾರಿ ಹೋಗಿರಬೇಕು ಈ 2 ದಿವಸದಲ್ಲಿ. ಅದರಲ್ಲಿ ಪ್ರಧಾನವಾದ ಆಯುರ್ಯಜ್ಞ ಮೊದಲಾದ ಹೇಳುತ್ತಾರೆ. ಇಡೀ 14 ಪ್ರಕರಣಗಳಲ್ಲಿ ಅಪರೋಕ್ಷ ಜ್ಞಾನ ಅಂತರಂಗ ಸಾಧನ ಪ್ರಧಾನ ಸಾಧನ ಅಂತ ಹೇಳುತ್ತಾರೆ. ಆ 2 ಪ್ರಕರಣಗಳನ್ನ ನಾಳೆ ನಾಳದ್ದು ಚಿಂತನೆ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.